सुखं ददतैति सुदिने विवस्वतो विष्णु सकाशात् दिवो दुहिता अहनी च जायन्ते अहनी इति द्विवचनेन द्वित्वे सिद्धेऽपि उभे इति वचनं मध्यात्म अधिदैवयोः उभयोरपि वचनार्थम् न च सूर्यरथो अत्र वर्ण्यते न च अहोरात्रे अहनी इत्युच्येते सूर्यस्य अश्विनाम अभावात् सप्ताश्वत्वाच्च तद्रथस्य चतुरश्वत्वं च अत्र उच्यते श्रोत्रे पक्षसि चक्षुषी युक्ते इति अध्यात्मसम्बन्धाच्च न च रात्रौ सुदिनमिति प्रयोगो दृष्टः असुदिनस्यापि तत एव जातत्वात् अर्थविशेषणता च सुदिने इत्यस्य अक्षरार्थमाह सुखमिति सुदिने सुखं ददत इति सुदिने सुखमिति विवस्वतः सूर्यस्य तद्रथस्य च योगे दिवो द्युलोकस्य दुहिता आलोकः उभे अहनी अहोरात्रसंज्ञे जायेते इति अपव्याख्याननिरासाय स्वव्याख्यां परिष्करोति विवस्वत इति विवस्वतः सूर्यस्य तद्रथस्य च योगे दिवो द्युलोकस्य दुहिता आलोकः ವಿವಸ್ವಾನಂದರ ಸೂರ್ಯ ಆತನ ರಥ ಎರಡೂ ಸಹ ಆಕಾಶದಲ್ಲಿ ಬಂದಾಗ ಬೆಳಕು ಬರುತ್ತೆ ಆಗ ಹಗಲು ರಾತ್ರಿ ಆಗುತ್ತೆ ಅಂತ ಅರ್ಥ ಬರೀತಾರೆ ಆ ಅರ್ಥ ಇಲ್ಲಿ ಬಂದಿಲ್ಲ ಅಂತ ಹೇಳಿದ ಜಾಯೇತಿ ಇತಿ ಅಪವ್ಯಾಖ್ಯಾನ ನಿರಾಸಾಯ ಇದು ಅಪವ್ಯಾಖ್ಯಾನ ವ್ಯಾಖ್ಯಾನ ಅಲ್ಲ ಇದು ಅಂದರೆ ಬರೀ ಹಗಲು ಬರೀ ಅದೆಲ್ಲ ಹೊರಟಿಲ್ಲ ಇದೆ ಸ್ವವ್ಯಾಖ್ಯಾಂ ಪರಿಷ್ಕರೋತಿ ತಮ್ಮ ವ್ಯಾಖ್ಯಾನಕ್ಕೆ ವಿವರಣೆಯನ್ನು ಕೊಡ್ತಾರೆ ಆಚಾರ್ಯರು ವಿವಸ್ವತಃ ಇತಿ ಉಭಯೋಹೋ ಉಭಯ ವಿಷಯೋಹೋ ಮತ್ತೆ ಅಪವ್ಯಾಖ್ಯಾನಂ ನಿರಾಹ ನಚೇತಿ ಅಲ್ಲಿ ಸೂರ್ಯರಥದ ಪ್ರಸ್ತಾಪನೆ ಯಾತಕ್ಕಿಲ್ಲ ಅಂದರೆ ಸೂರ್ಯ ಸಪ್ತಾಶ್ವ ಇಲ್ಲಿ ಚತುರಶ್ವತ್ವ ಅಂತ ಹೇಳ್ತಾರೆ ಇಲ್ಲಿ ಹಗಲು ರಾತ್ರಿ ಅಂತ ಹೇಳೋದನ್ನು ರಾತ್ರಿಯಲ್ಲೂ ಹಗಲು ಅಂತ ಹೇಳ್ತಾರೆ ರಾತ್ರಿಯಲ್ಲೂ ಹಗಲು ಅಂದರೆ ಸೂರ್ಯನ ಸಂಬಂಧಪಟ್ಟಿದ್ದಲ್ಲ ಆದ್ದರಿಂದ ಇಲ್ಲ ಅಂತ ಹೇಳಿದರು ನಚೇತಿ ಜ್ಞಾಪಕಾಭಾವಾದಿತಿ ಭಾವ ಜ್ಞಾಪಕ ಅಂದರೆ ಅದಕ್ಕೆ ಗಮಕ ಅಂತ ಅರ್ಥ ಅದಕ್ಕೆ ಗಮಕವಾದ ಪದ ಅಲ್ಲಿಲ್ಲ ಆದ್ದರಿಂದಾಗಿನೇ ಈ ಸೂರ್ಯ ಈ ರಥ ಈ ಹಗಲು ಈ ರಾತ್ರಿಗೆ ಅನ್ವಯವಾಗ್ತಕ್ಕಂತಹ ಮಾತುಗಳಲ್ಲ ನಾನು ಅಹನಿ ಜಾಯತೆ ಅತಿ ಅಹೋರಾತ್ರ ಜನಕತ್ವ ಲಿಂಗಮಸ್ತಿ ಇತ್ಯತಃ ನಚೇತಿ ಇಲ್ಲಿ ಹಗಲು ರಾತ್ರಿ ಆಗತ್ತೆ ಅಂತ ಹೇಳಿದ್ರಲ್ಲ ಆ ಅರ್ಥದಲ್ಲಿ ಯಾಕೆ ತಗೊಳ್ಬಾರ್ದು ಅಂದರೆ ಆ ಹಗಲು ರಾತ್ರಿ ಪ್ರಸ್ತಾಪ ಇಲ್ಲಿ ಬಂದಿಲ್ಲ ಇಲ್ಲಿ ಅಹನಿ ಅನ್ನೋ ಪದ ಉಪಯೋಗಿಸುತ್ತಾರೆ ಅಹನಿ ಅಂದ್ರೆ ಏನು ಹಗಲು ರಾತ್ರಿ ಅಂತಲ್ಲ ಎರಡು ಹಗಲುಗಳು ಅಂತ ಅರ್ಥ ಅಹಸ್ಯ ಅಹಸ್ಯ ಅಹನಿ ಅಹಸ್ಯ ಅಹಸ್ಯ ಅಹನಿ ಅದು ದ್ವಿವಚನ ಅಂದರೆ ಅಹೋರಾತ್ರಿ ಹಗಲು ಬೇರೆ ಎರಡು ಹಗಲು ಬೇರೆ ಎರಡು ಹಗಲಿನ ಬಗ್ಗೆ ಹೇಳ್ತಿರೋದ್ರಿಂದ ಈ ಹಗಲಿನ ಪ್ರಶ್ನೆ ಎರಡು ಹಗಲಲ್ಲಿ ಒಂದು ಹಗಲು ಒಂದು ರಾತ್ರಿ ಇದೆ ಇಲ್ಲಿ ಹಗಲ ಎರಡೂ ಹಗಲೇ ಹೇಳ್ತಿರೋದು ಅದರಿಂದ ರಾತ್ರಿನೂ ಹಗಲೇ ಅಂತಾಯ್ತು ರಾತ್ರಿನೇ ಹಗಲು ಅಂತ ಹೇಳಿದಾಗ ಈ ಸೂರ್ಯ ಈ ರಥ ಈ ಹಗಲು ಈ ರಾತ್ರಿ ಅಲ್ಲ ಅಹಶ್ಚ ಅಹಶ್ಚ ಅಹನಿ ಇತಿ ಅಹರ್ದ್ವಯಂ ವಾ ಅಹಶಬ್ದಸ್ಯ ದಿನಪರತ್ವೇ ದಿನದ್ವಯಂಚಿ ವಾ ಉಚ್ಯತೆ ನಾತು ಅಹೋರಾತ್ರಿ ಅಹನಿ ಇತ್ಯುಚ್ಚೇತೆ ಅಹೋರಾತ್ರಿಗಳನ್ನು ಎರಡು ಹಗಲು ಅಂತ ಯಾರು ಕರೆಯೋದಿಲ್ಲ ಅಹೋರಾತ್ರ ಅಂತ ಕರೀತಾರೆ ಹೊತ್ತು ಅಹನಿ ಅಂತ ಕರೆಯೋದಿಲ್ಲ ಹಗಲು ಮತ್ತು ರಾತ್ರಿ ಅಂತಾರೆ ಎರಡು ಹಗಲು ಅಂತ ಕರೆಯೋದಿಲ್ಲ ಒಂದು ದಿನಾನ ಅದರಿಂದ ಎರಡು ಹಗಲು ಅಂತ ಕರೆದಿರೋದ್ರಿಂದ ಈ ಹಗಲು ರಾತ್ರಿ ಬೇರೆ ಅಲ್ಲ ಆ ಪ್ರಸ್ತಾಪ ಒಂದೇ ಈ ಪ್ರಸ್ತಾಪ ಒಂದೇ ಇಲ್ಲಿ ಈ ಹಗಲು ರಾತ್ರಿಗಳು ಅಲ್ಲೇ ಅಲ್ಲ ಅದೇ ಹೇಳಿಲ್ಲ ಅಪರೋಕ್ಷ ಜ್ಞಾನ ಒಂದು ಹಗಲು ಮೋಕ್ಷ ಇನ್ನೊಂದು ಹಗಲು ಆ ಹಗಲು ಹೇಳ್ತಿರೋದ್ರಿಂದ ಅದಕ್ಕೆ ಸುದಿನ ಅಂತ ಕರೆದಿತ್ತು ಎಂದು ಸೂರ್ಯ ಇರ್ತಾನೋ ಸುದಿನ ಎಂದು ಜ್ಞಾನ ಬರುತ್ತೋ ಅದು ಸುದಿನ ಗೊತ್ತಾಯ್ತಾ ಮೋಕ್ಷ ಸಿಕ್ಕಾಗ ಮಹಾಸುದಿನ ಆ ಅರ್ಥದಲ್ಲಿ ಸ್ವರೂಪಾಣಾಮನೇ ಏಕಶೇಷ ಇತಿ ಸ್ವರೂಪಾಣಾಮೇವ ಏಕಶೇಷ ವಿಧಾನಾದಿತಿ ಭಾವ ಏಕಶೇಷ ಅಂದ್ರೇನೋ ಮಾತಾ ಪಿತರವು ಅಂದ್ಬಿಟ್ಟು ಪಿತರವು ಅಂದ್ರೆ ಏನರ್ಥ ಇಬ್ಬರು ತಂದೆ ಅಂತ ಅರ್ಥ ಅಲ್ಲ ಮಾತಾಚ ಪಿತಾಚ ಪಿತರವು ಅಂತ ಹೇಳಿದ್ರು ಏಕಶೇಷ ಸಮಾಸ ಅಂತ ಹೇಳೋದು ಒಂದು ಪಿತರು ಒಂದೇ ಅಂತ ಹೇಳಿದರೆ ತಂದೆ ತಾಯಿಗಳು ಅಂತ ಅರ್ಥ ಇಲ್ಲಿ ಅಹನಿ ಅಂದರೆ ಹಗಲು ರಾತ್ರಿ ಅಂತ ಸಾಮಾನ್ಯವಾದ ಅರ್ಥ ಇಲ್ಲಿ ಹಾಗಲ್ಲ ಎರಡು ಹಗಲು ಅಂತ ಅರ್ಥ ಪಿತರು ಶಬ್ದಕ್ಕೆ ಅಲ್ಲೇನು ಬಂತು ಸಾಮಾನ್ಯವಾಗಿ ಏಕಶೇಷವಾದಾಗ ತಾಯಿ ಮತ್ತು ತಂದೆ ಅಂತ ಅರ್ಥ ಬಂತು ಆದರೆ ಇಬ್ಬರು ತಂದೆ ಪ್ರಸಂಗ ಬಂದಾಗ ಏನು ಹೇಳಬೇಕಾಗ ಪಿತರು ಅಂದರೆ ಪಿತಾಚ ಪಿತಾಚ ಪಿತರೋ ಮಾತಾಚ ಪಿತಾಚ ಪಿತರೋ ಅಲ್ಲ ಇಬ್ಬರು ತಂದೆಯರು ಅಂತಲೇ ಅರ್ಥ ಪ್ರಸಂಗ ನೋಡ್ಕೊಂಡು ಹೇಳಬೇಕು ಯಾವ ಬಗ್ಗೆ ಹೇಳ್ತಾರೆ ಅಂತೇಳಿ ಈಗ ವಸುದೇವ ನಂದ ಉಪ ಇದ್ದಾರೆ ಇಬ್ಬರು ಕೃಷ್ಣನಿಗೆ ಪಿತರೋ ಅಂತ ಹೇಳ್ಬಿಟ್ಟು ಏನಾಯ್ತು ಈಗ ಮಾತಾಚ ಪಿತಾಚ ಪಿತರ ಆಗಲಿಲ್ಲ ಈತ ಈ ತಂದೆ ಆತ ಸಾಕು ತಂದೆ ಆದ್ದರಿಂದ ಆ ಪಿತರೋ ಆಗೋಯ್ತು ಆ ಅರ್ಥದಲ್ಲಿ ಇಲ್ಲಿ ಹಗಲು ಏಕಶೇಷದ ಅರ್ಥ ಬಂದಿಲ್ಲ ಸ್ವರೂಪಾಣಾಮ್ ಏಕಶೇಷ ಇತಿ ಏಕಶೇಷ ಯಾವಾಗ ಮಾಡ್ತಾರೆ ಎರಡು ಒಂದೇ ರೀತಿಯಾದ ಪ್ರಸಂಗ, ಮಾತಾಚ ಪಿತಾಚ ಅಂತ ಹೊತ್ತಲ್ಲಿ ಏಕಶೇಷ ಮಾಡ್ತಾರೆ ಹೊರತು ಎರಡು ಪ್ರತ್ಯೇಕ ಹಗಲುಗಳು ಬಂದಾಗ ಏಕಶೇಷ ಅಂತ ಕರಿಬಾರದು. ಸ್ವರೂಪ 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 ಅಂದರೆ ಸಿಮಿಲರ್, ಸ್ವರೂಪಾಣಾಮೈವ ಏಕಶೇಷ ವಿಧಾನಾದಿತಿ ಭಾವ ಅಂತ ಹೇಳ್ತಾರೆ. 294 ವಿರೂಪಾಣಾಮಪಿ ಸಮರ್ಥನಾಂ ಏಕಶೇಷೋ ವಕ್ತವ್ಯ ಇತಿ ವಾರ್ತಿಕ ವಚನಾತ್ ವಿರೂಪಾಣಾಮಪಿ ಏಕಶೇಷ ಇತಿ ಚೇನ್ನ. ಕೆಲವೊಮ್ಮೆ ಸ್ವರೂಪಗಳಿಗಲ್ಲದೆ ವಿರೂಪಗಳಿಗೂ ಕೆಲವೊಮ್ಮೆ ಹೇಳಬಹುದು ಅಂತ ವಾರ್ತಿಕ ಇದೆಯಲ್ಲ ಅಂತ ಕೇಳಿದರೆ ಅದಲ್ಲ, ತತ್ರ ಹಿ ಅರ್ಥ ಸಾರೂಪ್ಯಂ ಅಂಗೀಕೃತ್ಯ ಶಬ್ದ ವೈರೂಪ್ಯೇ ಏಕಶೇಷೋ ಅಭ್ಯನುಜ್ಞಾತಃ. ಅರ್ಥದಲ್ಲಿ ಸಾರೂಪ್ಯ ಇದ್ದು ಶಬ್ದದಲ್ಲಿ ವೈರೂಪ್ಯ ಇದ್ದರೆ ಏಕಶೇಷ ಹೇಳಬಹುದು ಅಂತ ಅಲ್ಲಿ ಅರ್ಥ. ಮೊದಲೇನೋ ಎರಡೂ ಸ್ವರೂಪ ಇದ್ದಾಗ ಏಕಶೇಷ ಹೇಳಬೇಕು ಅಂತ ಮೊದಲನೇದು, ಆಮೇಲೆ ವಿರೂಪ ಇದ್ದಾಗ ಏಕಶೇಷ ಹೇಳಬೇಕು ಅಂತ ಕೇಳಿದರೆ ಶಬ್ದದಲ್ಲಿ ವಿರೂಪ ಇತ್ತು ಅರ್ಥದಲ್ಲಿ ಸ್ವರೂಪ ಇದ್ರೆ ಹೇಳ್ಬೋದು ಅಂತ ಅರ್ಥ. ಆದರೆ ಅರ್ಥದಲ್ಲೂ ಬೇರೆ ಶಬ್ದದಲ್ಲೂ ಬೇರೆ ಆಗಿದ್ದಾಗ ಅರ್ಥ ಮತ್ತು ಪ್ರಧಾನವಾದ್ದರಿಂದ ಅರ್ಥದಲ್ಲಿ ವ್ಯತ್ಯಾಸವಿದ್ದಾಗ ಏಕಶೇಷವನ್ನು ಮಾಡಬಾರದು ಅಂತ ವಾರ್ತಿಕ ಸ್ಪಷ್ಟೀಕರಣ ಕೊಟ್ಟರು. ವಾರ್ತಿಕ ಅಂದ್ರೇನು? ಸೂತ್ರ ಭಾಷ್ಯ ವಾರ್ತಿಕ ವ್ಯಾಕರಣದಲ್ಲಿ ಪದ್ಧತಿ ಅದು. ಸೂತ್ರಕ್ಕೆ ವಿವರಣೆ ಕೊಟ್ಟರೆ ಭಾಷ್ಯ, ಸೂತ್ರ ಭಾಷ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡೋದಕ್ಕೆ ವಾರ್ತಿಕ ಅಂತ ಕರೀತಾರೆ, ಗೊತ್ತಾಯ್ತಾ? ಸೊ ವಾರ್ತಿಕ ಅಂತ ಹೇಳಿದ್ರೆ ಕೆಲವು ಯಾಡ್ ಮಾಡೋದು, ಕೆಲವೊಮ್ಮೆ ಉಕ್ತ ಅನುಕ್ತ ದುರುಕ್ತಾನಾಂ ಚಿಂತಾಯತ್ರ ಪ್ರವರ್ತತೆ ತಮ್ ಗ್ರಂಥಂ ವಾರ್ತಿಕಂ ಪ್ರಾಹುಃ. ವಾರ್ತಿಕ ಜ್ಞಾ ವಿಶೇಷತಃ ಅಂತ ಡೆಫಿನೇಷನ್ ಅದಕ್ಕೆ, ಅಂದರೆ ವಾರ್ತಿಕ ಶಬ್ದಕ್ಕೆ ಅರ್ಥ. ಅದು ಸಮಾಸೆ ಅಂದರೆ ವ್ಯಾಕರಣ ಸೂತ್ರ, ವ್ಯಾಕರಣ ಭಾಷ್ಯ, ವ್ಯಾಕರಣಕ್ಕೆ ವಾರ್ತಿಕ. ವಾರ್ತಿಕದ ಡೆಫಿನೇಷನ್ ಏನು ಬಂತು? ಹಿಂದೆ ಹೇಳಿದವರು ತಪ್ಪು ಹೇಳಿದ್ರೆ ಸರಿ ಮಾಡೋದು ಅಂತ ಅರ್ಥ. ನಮ್ಮಲ್ಲಿ ಆ ರೀತಿ ಇಲ್ಲ, ಟಿಪ್ಪಣಿ ಅಂದರೆ ಹಿಂದೆ ಭಾಷ್ಯ ಸರಿ ಮಾಡೋದು, ಸೂತ್ರ ಸರಿ ಮಾಡೋದು ಅಂತಲ್ಲ. ಅದು ಆ ವಿವರಣೆ ವ್ಯಾಕರಣದಲ್ಲಿ ಮುಂದೆ ಹೋಗ್ತಾ 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 ಅದು ಆ್ಯಕ್ಯುರಸಿ ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಹಿಂದೆ ಹೋಗ್ತಾ ಹೋಗ್ತಾ ಆ್ಯಕ್ಯುರಸಿ ಜಾಸ್ತಿ ಇರುತ್ತೆ. ಗೊತ್ತಾಯ್ತಾ? ಶಾಸ್ತ್ರಕ್ಕೂ ವ್ಯಾಕರಣಕ್ಕಿರೋ ವ್ಯತ್ಯಾಸ ಎಷ್ಟು? ವ್ಯಾಕರಣ ಶಾಸ್ತ್ರ ಯಾವಾಗಲೂ ಪ್ರಯೋಗಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ, ಆದರೆ ಶಾಸ್ತ್ರ ಈ ಶಾಸ್ತ್ರ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ಈ ವಾರ್ತಿಕ ಅಂತ ಅಲ್ಲಿ ಬಂದಿತ್ತು. ಸೂತ್ರ ಹೇಳಿತು ಸ್ವರೂಪದಲ್ಲಿದ್ದ ಮಾಡಬೇಕು ಅಂತೇಳಿ, ಆಗ ವಾರ್ತಿಕ ಕರೆಕ್ಟ್ ಮಾಡಿತು, ಇಲ್ಲ ಇಲ್ಲ ಶಬ್ದದಲ್ಲಿ ವೈರೂಪ್ಯ ಇದ್ರೂ ಪರವಾಗಿಲ್ಲ ಅಂತ ಹೇಳಿತ್ತು. ಮತ್ತೆ ಅಮೆಂಡ್ಮೆಂಟ್ ಕೊಟ್ಟರು, ಶಬ್ದದಲ್ಲಿ ವೈರೂಪ್ಯ ಇದ್ರೂ ಕೂಡ ಅರ್ಥದಲ್ಲಿ ವೈರೂಪ್ಯ ಇದ್ರೆ ಮಾಡಬಾರದು ಅಂತೇಳಿ. ಈಗ ಶಬ್ದ ಅರ್ಥ ಇಟ್ಕೊಂಡು ಮುಂದಿನ ಮಾತು ತತ್ತೆ ತರ್ತ ವಾರ್ತಿಕ ಫೈನಲ್ ಅವ್ರಿಗೆ, ಗೊತ್ತಾಯ್ತಾ? ಅವಾಗ ಇನ್ನೂ ಬಂದರೆ ಆಮೇಲೆ ಅದನ್ನು ತೆಗೆದುಹಾಕ್ಬೋದು. ಬೇರೆ ಕಡೆ ಬಂದುಬಿಟ್ರೆ ಇದು ಯಾವುದು ಸರಿ ಇಲ್ಲ ಅಂತ ಹೇಳಿದ್ರೆ ವ್ಯಾಕರಣಕ್ಕೆ ತಪ್ಪಲ್ಲ, ನಮ್ಮ ಶಾಸ್ತ್ರದಲ್ಲಿ ಹಾಗೆ ಹೇಳಾಗಿಲ್ಲ. ಮುಂದವ್ರನ್ನ ಬಿಡಬೇಕು, ಹಿಂದವ್ರನ್ನ ಬಿಡಾಗಿಲ್ಲ. ಅಲ್ಲಿ ಹಿಂದವ್ರನ್ನ ಬಿಡೋದು, ಮುಂದವ್ರನ್ನ ಬಿಡಾಗಿಲ್ಲ. ಅದು ಉಲ್ಟಾ ಪಲ್ಟ. ಸೈನ್ಸ್ನಲ್ಲಿ ಹಾಗೋ ಹಾಗೆ, ಸೈನ್ಸ್ನಲ್ಲಿ ಅವಾಗ ಏನಾಗ್ತಾ ಹೋಗುತ್ತೆ? ಲೇಟೆಸ್ಟ್ ಫೈನಲ್ ಸೈನ್ಸ್ನಲ್ಲಿ, ಶಾಸ್ತ್ರದಲ್ಲಿ ಹಿಂದಿನ ಫೈನಲ್. ಯಾಕೆ ಬಂದು ಬರೆದ ಸೂತ್ರ ವೇದವ್ಯಾಸ ದೇವರಾದ್ದರಿಂದ ಹೈಯೆಸ್ಟ್ ಅವರು. ಹಾಂ, ಬುಡ ಇದ್ದ ಹಾಗೆ, ವೃಕ್ಷದಲ್ಲಿ ಬುಡ ಹೇಗೋ ಹಾಗೆ, ಇದು ರೆಂಬೆ ಇದ್ದ ಹಾಗೆ, ಅದರಲ್ಲಿ ಉಲ್ಟಾ ಪಲ್ಟ. ತತ್ರ ಅದು ಗೌರ್ಮೆಂಟ್ ಆರ್ಡರ್ ಅಮೆಂಡ್ ಮಾಡಿಬಿಡ್ತಾರೆ, ಅದರಿಂದ ಅರ್ಥ ಇಲ್ಲ. ಹೈನೆಸ್ಟ್ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಇದ್ರೆ ಅವನೇ ಅಮೆಂಡ್ ಮಾಡಿ ಇನ್ನೊಬ್ಬರು ಅಮೆಂಡ್ ಮಾಡಾಗಿಲ್ಲ. ಅದರ ತತ್ರ ಹಿ ಅರ್ಥ ಸಾರೂಪ್ಯ ಅಂಗೀಕೃತ್ಯ ಶಬ್ದ ವೈರೂಪ್ಯೇಪಿ ಏಕಶೇಷ ಏಕಶೇಷ ಅಭ್ಯನುಜ್ಞಾತ ವಕ್ರದಂಡ ಕುಟಿಲದಂಡಶ್ಚ ವಕ್ರದಂಡೋ ಇತ್ಯಾದಿ ಉದಾಹರಣ ದೃಷ್ಟಾಂತ ಕೊಟ್ಟಿದ್ದಾನಲ್ಲಿ. ವಕ್ರದಂಡ ಕುಟಿಲದಂಡ ಅಂತ ಇಬ್ಬರಿದ್ದಾರೆ, ವಕ್ರದಂಡ ತಪ್ಪ ಕುಟಿಲದಂಡ ಏನು ಹೇಳಿಬಿಟ್ರಾಗ ಒಟ್ಟಿಗೆ ವಕ್ರದಂಡ ಅಂತ ಹೇಳಿಬಿಟ್ರೆ ಅಷ್ಟೇ. ಆ್ಯಕ್ಚುಲಿ ವಕ್ರ ಬೇರೆ ಕುಟಿಲ ಬೇರೆ, ಶಬ್ದ ವೈರೂಪ್ಯ ಇದೆ. ಅದರ ಅರ್ಥತಃ ಏನಿದೆ? ವಕ್ರ ಇದು ಕೊಟ್ಟು ಕುಟಿಲ ಆದ್ರಿಂದಾಗಿನೇ ಏನಂತ ಹೇಳಿದ್ರೆ ಸಾಕು ಇಬ್ಬರಿಗೆ? ವಕ್ರದಂಡವೋ ಹೇಳಿದ್ರೆ ಕುಟಿಲದಂಡವೋ ಹೇಳಿದ್ರೆ ಹೇಳಿದ್ರೆ ಸಾಕು. ಹಾಂ, ಅಲ್ಲೇ ಅದು ಯಾರು ಆ ದೃಷ್ಟಾಂತನೇ ಕೊಟ್ಟರು, ವಾರ್ತಿಕ ದೃಷ್ಟಾಂತ ಕೊಟ್ಬಿಟ್ಟಿದ್ದಾರೆ ಅವರೇನು. ಅಲ್ಲಿ ಏನಾಗಿದೆ? ಅರ್ಥತಃ ವೈರೂಪ್ಯ ಇಲ್ಲ, ವಕ್ರತ್ವ ಕುಟಿಲತ್ವ ಇಬ್ಬರಿಗೂ ಕಾಮನ್, ದಂಡ ಅಂತೂ ಕಾಮನ್ ಕಾಮನ್ನೇ, ಆದ್ದರಿಂದ ಯೋಚನೆ ಇಲ್ಲ. ಆದರೆ ಅರ್ಥತ ವ್ಯತ್ಯಾಸ ಇದ್ದಾಗ ಏಕಶೇಷವನ್ನು ಮಾಡಲೇಬಾರದು ಅಂತ ಹೇಳಿದರು. ವಕ್ರದಂಡವು ಇತ್ಯಾದಿ ಉದಾಹರಣಾತ್ ನಚ ಶಬ್ದತೋ ಅರ್ಥತಸ್ಯ ವಿರೂಪಯೋ ಅಹೋರಾತ್ರ ಶಬ್ದಯೋ ಏಕಶೇಷೋ ಅಭಿಪ್ರೇತ ಇತಿ ಯತ್ಕಿಂಚಿದೆ ಇತ್ತದೆ. ರಾತ್ರಿಯಲ್ಲಿ ಹಗಲೆಯಲ್ಲಿ, ಹಗಲು ಅಂದರೆ ಬಿಳಿ, ರಾತ್ರಿ ಅಂದರೆ ಕಪ್ಪು. ಸೊ ಏಕಶೇಷ ತಗೊಳ್ಳೋ ಚಾನ್ಸ್ ಇಲ್ಲ, ಎರಡ ಹನಿ ಅಂತ ಬಂದಾಗ ಅದನ್ನು ತಗೊಳ್ಬಾರದು ಅಂತ ಹೇಳಿದರು. ಸಾಧಕ ಭಾವ ಮುಕ್ವಾ ಬಾಧಕಂಚಾಹ ಸೂರ್ಯಸ್ಯ ಇತಿ. ಇದಿಷ್ಟು ಕೂಡ ನಿಮಗೆ ಪಾಸಿಟಿವ್ ಪ್ರೂಫ್ ಇಲ್ಲ ಆದ್ದರಿಂದ ತಪ್ಪು ಅಂತ ಹೇಳಿ ಈಗ ಹೇಳ್ತಾರೆ. ವಿರೋಧ ಇದೆ ನೋಡಿ ಅಂತ ತೋರಿಸ್ತಾರೆ. ಏನದು? ಸೂರ್ಯರಥ ಆಗಿದ್ರೆ ತಚಾಚ ಅಶ್ವಿಶ್ರುತಿ ವಿರೋಧ ಇತಿ ಭಾವ. ಸೂರ್ಯರಥದ ಪ್ರಶ್ನೆ ಬಂದಿದ್ರೆ ಅಶ್ವಿ ಅನ್ನೋ ಪದ ಉಪಯೋಗಿಸ್ತಿದ್ದಿಲ್ಲ ಅಲ್ಲಿ. ನಚ ಅವರ ನಾಮ್ನಾಂ ಉತ್ತಮ ಪರತ್ವಮಸ್ತಿ ಇತಿ ವಾಚ್ಯಂ. ನೀವೊಂದು ನಿಯಮ ಮಾಡಿದ್ದೀರಲ್ಲ, ಕೆಳಗಿನವರ ಹೆಸರು ಮೇಲೆ ಅಪ್ಲೈ ಆಗುತ್ತೆ ಅಂತ ಹೇಳಿ. ಅಶ್ವಿನಿ ದೇವತೆಗಳು ತಾರತಮ್ಯದಲ್ಲಿ ಕಡಿಮೆ, ಸೂರ್ಯ ಮೇಲೆ, ಅದಕ್ಕೆ ಅಪ್ಲೈ ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಸತ್ಯಮೇತತ್ ಇಂದ್ರಾಂತೇಶು, ಮತ್ತೆ ಕ್ಲಾರಿಫಿಕೇಶನ್ ಆಚಾರ್ಯ ಭಾಷ್ಯ, ಚಕ್ರಾಂತ ದೇವತಾ ಮತಾಹ, ಕೆಳಗಿನವರ ವಿವರಣೆಗಳನ್ನು ಮೇಲಿನವರಿಗೆ ಅಪ್ಲೈ ಮಾಡ್ತಕ್ಕಂಥ ಮಾಡಿ ಸೂಕ್ತಗಳನ್ನು ನಾವು ವಿಶೇಷ ಅರ್ಥ ಮಾಡೋ ಅವಕಾಶ ಎಲ್ಲಿವರೆಗಿದೆ ಅಂದರೆ ಇಂದ್ರದೇವರಿಗೂ ಅಷ್ಟೇ, ಕೆಳಗಿನವರಿಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ದ. ಆದ್ದರಿಂದ ಇಲ್ಲಿ ಅಶ್ವಿನಿ ದೇವತೆ ಕೆಳಗಿದ್ದಾರೆ, ಸೂರ್ಯ ಇಂದ್ರಗಿಂತ ಕೆಳಗೆ, ಅಶ್ವಿನಿ ಇನ್ನೂ ಕೆಳಗೆ, ಆದ್ದರಿಂದ ಅವರಿಗೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಯಾರು ರೂಲ್ಸನ್ನು ಹೇಗೆ ಒಂದೊಂದು ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ, ಸರಿಯಾಗಿ ಗೊತ್ತಿರಬೇಕು ಅದಿಷ್ಟು ಕೂಡ. ತದತ್ರ ಸತ್ಯಮೇತದ್ ಇಂದ್ರಾಂತೇಶು ತದವರಾಣಾಂತು ವಿಶೇಷ ಲಿಂಗ ಸದ್ಭಾವೇವ ಸ್ವಾವರ ಶಬ್ದವಾಚ್ಯತ್ವ ಅನ್ಯಥಾ ನೀತಿ ಸುಗ್ಭಾಷ್ಯೇ ನೇಮಿತತ್ವ. ಆಚಾರ್ಯ ಋಗ್ಭಾಷ್ಯದಲ್ಲಿ ಸ್ಪಷ್ಟಾಚಾರ ಹೇಳಿರೋದ್ರಿಂದ ಅರಿದ ಅರ್ಥ ಮಾಡಕ್ಕೆ ಬರೋದಿಲ್ಲ. ಪೂರ್ವಪ್ರಸಿದ್ಧ ವರ್ಜಂತು ಚಕ್ರಾಂತ ದೇವತಾ ಮತಾಹ, ಅದು ಋಗ್ಭಾಷ್ಯದಲ್ಲಿ ಬಂದಿರೋ ಮಾತು. ಪೂರ್ವಪ್ರಸಿದ್ಧ ವರ್ಜಂತು, ಮೇಲಿನವರದನ್ನ ಕೆಳಗಿನವರು ಅಪ್ಲೈ ಮಾಡಬಾರದು, ಕೆಳಗಿನವರನ್ನ ಮೇಲೆ ಅಪ್ಲೈ ಮಾಡಬಹುದು. ಅದು ಎಲ್ಲಿವರೆಗೂ ಇಂದ್ರದೇವರವರಿಗೆ ಮಾತ್ರ ಮೇಲಿಂದ ಬಂದು, ಕೆಳಗಿನವರಿಗೆ ಮಾಡಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು ಸೂರ್ಯ ಇಬ್ಬರು ಕೆಳಗಿನವರಾದ್ರಿಂದ ಆ ಮಾಡೋ ಪ್ರಸಂಗ ಬರೋದಿಲ್ಲ ಅಂತ ವರ್ವ ವಿಶೇಷ ಎಕ್ಸೆಪ್ಷನ್ ಇದ್ದ ಮಾಡಬೇಕು ಅಂತದ್ದೇನೂ ಇಲ್ಲ ಇಲ್ಲಿ. ಇಂದ್ರ ಇಂದ್ರ ವರ ವಿಶೇಷೇಣ ಲಿಂಗೇನೈವ ಪೃಥಕ್ ಪೃಥಕ್ ಇತಿ ಇತಿ ನಚಾತ್ರ ಸೌರಭ್. ನಮ್ಮಲ್ಲಿ ಹಾಗೆ ಕೆಳಗಿನವ್ರು ಕೊಟ್ಟ ವರನ ಮೇಲಿನವ್ರು ತೆಗೆದು ಹಾಕ್ಬೋದು, ಮೇಲಿನವ್ರು ಕೊಟ್ಟವರು ಕೆಳಗಿನ ತೆಲಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಒಂದು ಲಿಮಿಟ್ ಇರುತ್ತದೆ. ಇಂದ್ರ ವರ ನಚಾತ್ರ ಸೌರಂ ಲಿಂಗ, ಆ ಕೆಳಗಿನವ್ರು ಕೊಟ್ಟವರ ಮೇಲಿನವ್ರ ಕೆಲಸ ತೆಗೆಯೋದಿಲ್ಲ. ಯಾಕೆಂದ್ರೆ ಸರಿಯಾಗಿದ್ರೆ ಗೊತ್ತಾಯ್ತಾ, ಕೆಲಸ ಕೆಳಗಿನ ಕೊಟ್ಟು ಮೇಲೆ ಹೋಗ್ತಾ ಹೋಗ್ತಾ ಬಂದ್ರೆ ಕನ್ಫರ್ಮ್ ಆಗ್ತಾ ಬರ್ತದೆ, ಕೆಲಸಲ ಚೇಂಜ್ ಆಗಿಬಿಡ್ತದೆ. ಸರಿ ಇದ್ರೆ ಚೇಂಜ್ ಆಗ ಪ್ರಸಂಗ ಬರೋದಿಲ್ಲ. ಇತಿ ನಚಾತ್ರ ಸೌರಂ ಲಿಂಗಂ ಅಸ್ತಿ ಇತ್ಯುಕ್ತಂ ಲಿಂಗ ವಿರೋಧಂಚಾಹ. ಇಲ್ಲಿ ಸೌರಂ ಲಿಂಗಂ ನಾಸ್ತಿ, ಸೂರ್ಯನೇ ಅಂತ ಹೇಳ್ತಕ್ಕಂಥ ಇಲ್ಲಿ ಲಿಂಗ ಬಂದಿದೆ. ಇಲ್ಲಿ ಇಡೀ ಬ್ರಹ್ಮಸೂತ್ರ ಪೂರ್ತಿ ಬಂದಿರೋದು ಅದೇನೆ, ಶ್ರುತಿ ಲಿಂಗ ವ್ಯಾಕವೆಲ್ಲ ಬಂದಿಲ್ಲ, ವಾಕ್ಯ ಪ್ರಕರಣ ಇತ್ಯಾದಿ ಸಮಾಖ್ಯ. ಆದ್ದರಿಂದ ಆ ಲಿಂಗ ಶಬ್ದ ಇಟ್ಕೋತಾರೆ ಇಲ್ಲಿ. ಅಂದರೆ ಲಿಂಗ ಅಂದರೆ ಏನೀಗ ಈ ಗೋವಿನ ಬಗ್ಗೆ ಮಾತಾಡಬೇಕಾದ್ರೆ ಶಾಸ್ತ್ರಾದಿಮತ್ವಂ ಅಂತ ಹೇಳಬೇಕು. ಶಾಸ್ತ್ರಾದಿಮತ್ವ ಇದ್ದರೆ ಮಾತ್ರ ಗೋವದು. ನಾಲ್ಕು ಕಾಲಿದ್ದರೆ ಗೋವು ಅಂದರೆ ಎಮ್ಮೆಗೂ ನಾಲ್ಕು ಕಾಲಿದೆ, ಸಿಂಹಕ್ಕೂ ನಾಲ್ಕು ಕಾಲಿದೆ. ಸೊ ಗಮಕ ಅಂದ್ರೇನು, ಯಾವ ಲಕ್ಷಣ ಇದ್ದರೆ ಅವತಾರ್ಥ ಆಗಿರಲೇಬೇಕು ಅದಕ್ಕೇನಂತಾರೆ, ಅದರದ್ದು ಲಿಂಗ ಅಂತ ಹೇಳ್ತಾರೆ ಅದಕ್ಕೆ. ಲಿಂಗ ಅಂದರೆ ಸ್ಪೆಷಲ್ ಅಸಾಧಾರಣ ಲಕ್ಷಣ ಅಂತ ಅರ್ಥ. ಅದಿಲ್ಲಿ ಹೇಳಿಲ್ಲ, ಆದ್ದರಿಂದಾಗಿನೇ ಸೂರ್ಯನಿಗೆ ಅಪ್ಲೈ ಆಗೋದಿಲ್ಲ. ಲಿಂಗ ಅದೇ ಲಿಂಗ, ಅಸಾಧಾರಣವಾದ ಧರ್ಮ ಅಂತ. ನಾಲ್ಕು ಕಾಲ ಇರೋದೆಲ್ಲ ತೋರಿಸ್ಕೊಡೋದಿಲ್ಲ, ಶಾಸ್ತ್ರಾನೇ ಒತ್ತ ತೋರಿಸ್ಕೊಟ್ಬಿಡೋದು. ಅದಕ್ಕೆ ಉದಾಹರಣೆಗೆ ಅಲ್ಲೇ ಹೇಳಿದರು, ಆ ಇದರಲ್ಲಿ ಯೋ ದೇವಾನಾಂ ನಾಮಧ ಏಕಯೇವಾ, ಆ ಸೂಕ್ತದೊಳಗೆ ಎಲ್ಲ ಹೆಸರನ್ನು ಇರೋನೊಬ್ಬನಿದ್ದಾನೆ, ಅವನು ಯಾರು ಅಂದರೆ ಅಜಸ್ಯ ನಾಭೌ ಅಧ್ಯೇಕ ಅರ್ಪಿತಂ, ಅವನ ನಾಭಿಯೊಳಗೆ ಪದ್ಮ ಇದೆ ಅಂತ ಹೇಳಿಬಿಟ್ರು. ನಾಭಿಯೊಳಗೆ ಪದ್ಮ ಇದೆ, ಅವನಿಗೆ ಎಲ್ಲ ಶಬ್ದನೂ ಅವನಿಗೆ ಅಪ್ಲೈ ಆಗುತ್ತೆ ಅಂತ ಹೇಳಿಬಿಟ್ರು. ಸೊ ನಾಭಿಯೊಳಗೆ ಪದ್ಮ ಇರೋದು ಅಂದ್ರೆ ಯಾರ ಲಕ್ಷಣ? ಪದ್ಮನಾಭ ನಾರಾಯಣ ಭೂ, ಯಾರಿಗೂ ಪದ್ಮನಾಭತ್ವ ಲಿಂಗ, ಅದು ಅಸಾಧಾರಣ ಲಕ್ಷಣ, ಗೊತ್ತಾಯ್ತಾ? ಆದ್ದರಿಂದ ಆ ಸೂಕ್ತ ಯಾರು ಸೂಕ್ತ, ವಿಷ್ಣು ಸೂಕ್ತ ಅಂತ ಆಯ್ತು. ಈ ರೀತಿ ಹುಡುಕ್ಬೇಕಾದ್ರೆ ಸ್ಪೆಷಲ್ ಆಗಿರೋ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅಂತೀವಲ್ಲ ಅದು ಲಿಂಗ. ಇಲ್ಲಿ ಸೂರ್ಯನಿಗೆ ಹೇಳಬೇಕಾದ್ರೆ ಸಪ್ತರಥತ್ವ ಸಪ್ತಾಶ್ವತ್ತ ಅವರ ಲಿಂಗ, ಅದು ಬಂದು ಚತುರಾಶ್ವತ್ತ ಹೇಳಿದ್ದಾರೆ, ಆದರೆ ಸೂರ್ಯನ ಅಪ್ಲಿಕಬಲ್ ಅಲ್ಲ ಇದು. ಇತಿ ಶ್ರುತೇರಿತಿ ಭಾವ ನಚ ಉತ್ತರ ವಾಕ್ಯೆ ಏಕೋ ಅಶ್ವೋ ಬಹತಿ ಭಕ್ತ ನಾಮ ಇತಿ ಏಕ ಏವ ಅಶ್ವ ಕೇವಲ ಸಪ್ತನಾಮ ಇತ್ಯುಕ್ತಂ ಇತಿ ವಾಚ್ಯಂ. ಏಕ ಅಶ್ವ ಇದೆ ಅಂತ ಹೇಳಿದರೆ ಏಕ ಅಶ್ವ ಅಲ್ಲ, ಅಲ್ಲಿ ಏಕರಥ ಗಾಲಿ ಇರಬೇಕಲ್ಲ, ಚಕ್ರ ಇರಬೇಕಲ್ಲಿ. ಏಕ ಏವ ಅಶ್ವ ಚೇತನ ಸಪ್ತರೂಪಿ ಸಪ್ತನಾಮ ಪದತಿ ಇತಿ ತದರ್ಥಸ್ಯ ತತ್ವ ಪ್ರದೀಪಿಕಾಯಾಂ ವ್ಯವಸ್ಥಾಪಿತತ್ವೇನ ಸಪ್ತಾಶ್ವತ್ತ ವಿರೋಧಾದಿತಿ. ಸೂರ್ಯನಿಗೆ ಏಕಾಶ್ವ ಅಂತ ಹೇಳಿದರೆ ಒಂದು ಯೂನಿಟ್ ಮಾಡಿಕೊಂಡು ಏಕಾಶ್ವ ಅಂತಾರೆ, ಇಲ್ಲ ಸಪ್ತಾಶ್ವ ಅಂತ ಹೇಳಬೇಕಾದ್ರಿಂದ ಇಲ್ಲಿ ಬಂದಿರತಕ್ಕಂಥ ಅಶ್ವದ ಪ್ರಸಕ್ತಿ ಸೂರ್ಯನ ಸಂಬಂಧಪಟ್ಟಿದ್ದಲ್ಲ. ಬಾಧಕಾಂತರ ಮಹ ಅಧ್ಯಾತ್ಮೇ ಇತಿ, ಇನ್ನೊಂದು ಬಾಧಕ ಹೇಳ್ತಾರೆ ಏನಂತ, ಅಧ್ಯಾತ್ಮ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೇ ಇತಿ ಅಶ್ವ ಆರಾಮ ಅಧ್ಯಾತ್ಮ ರಥ ಸಂಬಂಧಾತ್. ಇಲ್ಲಿ ಬಂದಿರೋ ರಥ ಹೊರಗಿನ ರಥದ ವಿಚಾರಣೆ ಅಲ್ಲ, ಅಧ್ಯಾತ್ಮದ ರಥ ಇದೆ. ಅಧ್ಯಾತ್ಮ ರಥದ ವಿಚಾರ ಬಂದಾಗ ಸೂರ್ಯರಥ ಪ್ರಸ್ತಾಪ ಯಾಕೆ ಬರುತ್ತೆ ಅಂಥೇಳಿ ಅದು ಇನ್ನೂ ಕ್ಲಿಯರ್ ಮಾಡಿದರು. ಅತ್ರ ಉಕ್ತಸ್ಯ ವಿವಸ್ವತೋ ಅಧ್ಯಾತ್ಮ ಅಧ್ಯಾತ್ಮ ರಥ ಸಂಬಂಧಾತ್ ಸೂರ್ಯಾಶ್ವಾನಾಂ ಸೂರ್ಯಸ್ಯ ಚ ಅಧ್ಯಾತ್ಮ ಸಂಬಂಧ ಅಭಾವಾತ್ ನಾಯಂ ಸೌರೋ ರಥಃ ನಹಿ ದೇಹಾಖ್ಯೇ ರಥೇ ಸೂರ್ಯೋ ಅಧಿಷ್ಠಾತ. ಆ ರಥದಲ್ಲಿ ಸೂರ್ಯ ಕೂತಿರ್ತಾರೆ, ಈ ರಥದಲ್ಲಿ ಹರಿವಾಯುಗಳು ಕೂತಿದ್ದಾರೆ ಅಂತ ಹೇಳ್ತಾರೆ. ಬೇರೆ ಆಗಿರುತ್ತೆ ರಥ ಇದು, ಆ ರಥದಲ್ಲಿ ಯಾರು ಕೂತಿದ್ದಾರೆ, ಕಾರ್ ಬಂತು, ಅವ್ರು ಕಾರ ಕೂತವ್ರು ಬೇರೆ ಇದೆ, ಅವ್ರು ಬಂದಿಲ್ಲ ಅಂದ್ಬಿಡ್ತಾರೆ. ಆಮೇಲೆ ಯಾರು ಇರಬೇಕಾಗಿತ್ತು ಅವರಿದ್ದರೆ ಅವ್ರ ಕಾರ್, ಇವ್ರ ಕಾರ್ ಅಲ್ಲ ಅಂತ ಹೇಳಿರ್ತಾರೋ. ಸೂರ್ಯನ ರಥ ಅಲ್ಲ ಇದು, ಸೂರ್ಯನ ರಥದಲ್ಲಿ ಯಾರು ಕೂತಿರ್ತಾರೆ? ಸೂರ್ಯ ಕೂತಿರ್ತಾರೆ. ಹರಿವಾಯುಗಳು ಕೂತಿರೋದ್ರಿಂದ ಇದು ಅಧ್ಯಾತ್ಮ ರಥ, ಇದು ಈ ಲೌಕಿಕ ರಥ ಅಲ್ಲ ಅಂಥೇಳಿ. ಸೂರ್ಯಾಶ್ವಾನಾಂ ಸೂರ್ಯಸ್ಯ ಚ ನಹಿ ರಥೇ ಸೂರ್ಯೋ ಅಧಿಷ್ಠಾತ ಪ್ರಾಣಸ್ತಥ ಅನುಗಮಾತ್ ಇತಿ ಸೂತ್ರಕೃತ ಇವ ನಿರಾಕೃತತ್ವಾತ್. ಇಲ್ಲಿ ಪ್ರಾಣ ಇರೋದರಿಂದ, ಪ್ರಾಣ ಅಂದರೆ ಹರಿವಾಯುಗಳಾದ್ದರಿಂದ ಸೂರ್ಯರಥ ಅಲ್ಲ. ಉಕ್ತಂಚ ಭಾಷ್ಯೆ, ಆ ಸಂಬಂಧದಲ್ಲಿ ಭಾಷ್ಯದಲ್ಲಿ ಹೇಳಿದ್ದಾರೆ ರಥಾನುಗಮಾತ್ ಸೂತ್ರ, ಅದಕ್ಕೆ ಭಾಷ್ಯ. ವಿಷ್ಣುಮೇವ ಅನಯನ್ ದೇವಾಹ ವಿಷ್ಣುಂ ಭೂತಿ ಮುಪಾಸತೆ ಸಯೇವ ಸರ್ವವೇದೋಕ್ತ ತದ್ರಥೋ ದೇಹ ಉಚ್ಯತೆ ಅಂತ ಭಾಷ್ಯ ಅಲ್ಲಿ. ಆ ರಥ ಅಂದರೆ ದೇಹ, ಈ ದೇಹ ಸೂರ್ಯನ ರಥ ಅಲ್ಲ, ಸೂರ್ಯನ ರಥ ಅಲ್ಲಿರೋದು, ಇದು ದೇವರ ರಥ ಇದು. ಸೊ ಇಲ್ಲಿ ಅಧ್ಯಾತ್ಮದ ರಥ ಅಂದರೆ ದೇಹದ ರಥ ಹೇಳ್ತಿರೋದ್ರಿಂದ ಸೂರ್ಯನ ಸಪ್ರಸಕ್ತಿ ಬರೋದಿಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ವಾಕ್ಯನ ಹೇಗೆ ವಿಶ್ಲೇಷಣೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಒಂದು ವಾಕ್ಯ ಬಂದಾಗ ಅದಕ್ಕೆ ಯಾವ ರೀತಿ ಸ್ಪಷ್ಟಾರ್ಥವನ್ನು ಹೇಗೆ ಹುಡುಕ್ಬೇಕು ಎಂಬುದನ್ನು ತಿಳಿಸ್ಕೊಡ್ತೇವೆ. ಇದೇ ಶಾಸ್ತ್ರಾಧ್ಯಯನ ಅಂದರೆ ಅದು. ಉಕ್ತಂಚ ಭಾಷ್ಯೆ ವಿಷ್ಣುಮೇವ ಅನಯಂ ದೇವ ಅಹ ಶಬ್ದೇನ ಅಹೋರಾತ್ರ ವಿವಕ್ಷಾಯಾಂ ಸುದಿನೇ ಇತಿ ರಾತ್ರಿ ವಿಶೇಷಣಂಚ ಶಾಪ್ ತಚ್ಚ ಅಯುಕ್ತಮಿತ್ಯಾಹ ನಚೇ. ಅಹ ಶಬ್ದಕ್ಕೆ ಅಹೋರಾತ್ರ ಅಂತ ಅರ್ಥ ಇದ್ದಿದ್ರೆ ಸುದಿನದಲ್ಲಿ ರಾತ್ರಿ ವಿಶೇಷಣ ಆಗಬೇಕಾಗಿತ್ತು, ಅದು ಬಂದಿಲ್ಲ. ಎರಡೂ ಹಗಲೇ ಹೇಳ್ತಿದ್ದಾರೆ. ನಾನು ಮೇಘಚ್ಛನ್ನೆ ಅನ್ಯ ದುರ್ದಿನಂ ಇತಿ ವಚನಾತ್ ತದತಿರಿಕ್ತ ದಿನಾಂತರ್ಗತ ರಾತ್ರಿ ಸುದಿನಮೇವಾ ತದತಹಿ ಮಹಾತ್ಮ ದರ್ಶನಾದಿ ಯುಕ್ತಂ ಸುದಿನಮಿತಿ ವ್ಯವಹಾರ ತದಂತರ್ಗತತ್ವಾ ರಾತ್ರಿ ಸುದಿನಮಿತ್ಯತಃ ಅಸುದಿನಶ್ಚ ಇತಿ. ರಾತ್ರಿ ಸುದಿನ ಅಂತಲೂ ಕರಿಬಹುದು ನಾವು. ಬೆಳದಿಂಗಳು ಇದ್ದು ಬಿಟ್ಟರೆ ಯಾವಾಗ ನಾವು ಏನಂತ ಕರಿತೇವೆ? ಹಗಲು ಸೂರ್ಯನೇ ಕಾಣಲಿಲ್ಲ, ದುರ್ದಿನ ಅಂತ ಕರೀತಾರೆ. ಅದೇ ರೀತಿ ರಾತ್ರಿ ಬೆಳಕು ಬಂತು, ಹಗಲಂತ ಯಾಕೆ ಕರಿಬಾರದು ಅಂತ ಕೇಳಿ ಕರಲಕ್ಕೆ ಬರೋದಿಲ್ಲ. ದುರ್ದಿನ ಅಂತ ಕರೆದಾಗ ಸುರಾತ್ರಿ ಅನ್ನೋ ಪದ ಇಲ್ಲ ಅದಕ್ಕೆ. ಹಗಲನ್ನು ದುರ್ದಿನ ದುರ್ದಿನ ಅಂತ ಕರೀತಾರೆ. ಮೇಘಚ್ಛನ್ನಂತೂ ದುರ್ದಿನಂ, ಮೇಘಚ್ಛನ್ನಂತೂ ದುರ್ದಿನಂ ಅಂತ ಇದೇ ವಾಕ್ಯ ಇದೆ. ಆ ರೀತಿ ರಾತ್ರಿಗೆ ವ್ಯವಹಾರ ಇಲ್ಲ, ಅದರಿಂದಾಗಿನೇ ಅದು ಅಪ್ಲಿಕಬಲ್ ಅಲ್ಲ ಅಂಥೇಳಿ ಇನ್ನೂ ಕಂಟಿನ್ಯೂ ಮಾಡ್ತಾರೆ. ತಸ್ಮಿನ್ ಪಕ್ಷೇತು ಲೌಕಿಕ ಆಹಾರ ವ್ಯಾವೃತ್ತ್ಯರ್ಥಂ ಸುತಿನೇ ಇದು ಯುಜ್ಯತೆ. ಅಂಥ ಪ್ರಸಂಗವಾಗಿದ್ದಿದ್ರೆ ಲೌಕಿಕ ವ್ಯವಹಾರಕ್ಕೋಸ್ಕರ ಸುತಿನೇ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಆ ವಿಷಯ ಬಂದಿಲ್ಲ. ಇಲ್ಲಿ ಹೇಗೆ ಅಧ್ಯಾತ್ಮದ ವಿಷಯ ಹೇಳ್ತಿದ್ದಾರೆ, ಆ ಸೂರ್ಯನ ರಥ ಅನ್ನೋದು ಹೇಗೆ, ಇದು ಅಧ್ಯಾತ್ಮ ರಥ ಸೂರ್ಯನ ರಥ ಅಲ್ವೋ? ಇಲ್ಲಿ ಬಂದಿರೋ ದಿನಗಳು ಈ ದಿನಗಳು ಅಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಈ ದಿನ ಈ ರಾತ್ರಿ ಬಗ್ಗೆ ಮಾತಾಡ್ತಾನೆ ಇಲ್ಲ. ಗುಡ್ ಡೇ ಅಂತ ಕರೆದುಬಿಟ್ರು. ಅವ್ರು ಹೇಳ್ತಾನೆ ಗುಡ್ ಡೇ ಅಂತ ಹೇಳಿದ್ರು, ಎಲ್ಲ ಬಂದ ನೀನಿದೇ ಬಂದಿಲ್ಲ, ಬೆಳಗಿನ ಹೆಸರು ಕೂಡ ಇಲ್ಲ. ಗುಡ್ ಡೇ ಅಂತ ಕರೆದ ಅಂದರೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿತ್ತು ಅವನಿಗೆ. ಗುಡ್ ಡೇ ಅವನಿಗೆ ಈ ಗುಡ್ಡೆ ಪ್ರಕಾರ ಮಾತಾಡಲಿಲ್ಲ. ಅವ್ರು ಯಾವ ಗುಡ್ಡೆ ಅಂತ ಹೇಳಿದವನು, ತನ್ನ ಕೆಲಸ ಆಗಿದೆ ಒಂದು ಗುಡ್ಡೆ ಅಂತ ಹೇಳಿದ್ದಾರೆ. ಇನ್ನೊಂದು ಫಸ್ಟ್ ಕ್ಲಾಸ್ ಸೂರ್ಯ ಮಠ ಮಠ ಮಧ್ಯಾಹ್ನ ಬೆಳಗ್ಗೆ ಕೆಲಸ ಬೆಂಕಿ ಇದ್ದಾಗಿದೆ, ಅದು ದುರ್ದಿನ ಅಂತಾನೆ. ಯಾವನು ಡಿಸ್ಮಿಸ್ ಆದ ಯಾವುದೋ ಪ್ರಸಂಗದಲ್ಲಿ ಫೇಲ್ ಆಗಿಬಿಟ್ಟ ಅವನ ಪಾಲಿಗೆ ದುರ್ದಿನ. ಸೊ ಹಗಲಿನ ಇದು ಸೆಫರೆನ್ಸೇ ಇಲ್ಲ, ಯಾವುದಕ್ಕೆ ಸಂಬಂಧಪಟ್ಟಿದ್ದದ? ಅವನ ಸುಗದಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಇಲ್ಲಿ ಜೀವನ್ ಮುಕ್ತಿ ಮುಕ್ತಿಶ್ಚ ಹಿ ಮುಖ್ಯೇ ಸುದಿನೇ, ಅದಕ್ಕೇನೆ ದಾಸರು ಹಿಂದಿನ ದಿನ ಸುದಿನ ಅಂತ ಹೇಳಿದ್ರಲ್ಲ, ಇದಕ್ಕೆ ಹೇಳಿದ್ದವ್ರು. ಎಂದು ದೇವರ ದರ್ಶನ ಆಯ್ತಲ್ಲ, ಅದನ್ನು ಸುದಿನ ಅಂತ ಕರ. ಯಾವ್ಯಾವುದಕ್ಕೆ ಸುದಿನ ಅಂತ ಕರಿಬಾರ್ದು. ಅದೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಂದು ಇಂದು ಪುರಂದರ ವಿಠಲ ರಾಯರ ಸಂದರ್ಶನ ವೆನಗಾಯಿತು, ಅದು ಐದನೇಯದ ಮಾತದು. ಪುರಂದರದಾಸರ ಮಾತು ಉಪನಿಷತ್ತಿನ ಮಾತದು. ಅದಕ್ಕೆ ವ್ಯಾಸರಾಯರು ಏನಂತ ಕರೆದ್ರೆ ಅದನ್ನು ಪುರಂದರ ಉಪನಿಷತ್ ಅಂತಾನೆ ಕರೆದು. ಉಪನಿಷತ್ತಿನ ಅರ್ಥ ಹೇಳಿದ್ರಿಂದ ಪುರಂದರ ಉಪನಿಷತ್, ಹೊರಗಿನ ಅರ್ಥದಲ್ಲಿ ಹೇಳಿದ ಮಾತಲ್ಲ ಇದಿಷ್ಟು ಕೂಡ. ಅದಕ್ಕೆ ಹೇಳಿದ್ದು ಮುಖ್ಯೇ ಸುದಿನೇ ಸವಾ ಆತ್ಮಾನಮೇವ ಲೋಕ ಮುಪಾಸ್ತೆ ನಹಾಸ್ಯ ಕರ್ಮ ಕ್ಷೀಯತೆ ಅಸ್ಮಾಧ್ಯೇವ ಆತ್ಮನೋ ಯದ್ಯತ್ ಕಾಮಯತೆ ತತ್ತ ಸೃಜತೆ ಇತಿ. ಯಹ ಯಹ ಆತ್ಮಾನಮೇವ ಲೋಕ ಮುಪಾಸ್ತೆ ನಹಾಸ್ಯ ಕರ್ಮ ಕ್ಷೀಯತೆ. ಯಾವಾಗ ಪರಮಾತ್ಮನನ್ನೇ ಆರಾಧನೆ ಮಾಡ್ತಾನೆ ಸ್ವಾಮಿ ಅಂಥೇಳಿ, ಆಗ ಅಲ್ಲಿವರೆಗೂ ಕರ್ಮದ ಬಂಧನ ತಪ್ಪೋದಿಲ್ಲ. ಅಸ್ಮಾಧ್ಯೇವ ಆತ್ಮನೋ ಯದ್ಯತ್ ಕಾಮಯತೆ ತತ್ತ ಸೃಜತೆ. ಆ ಬ್ರಹ್ಮಜ್ಞಾನವಾಯಿತು ಅಂದರೆ ಯಥಾ ಸಂಕಲ್ಪಾದೇವತ ಶ್ರುತಿ ಯತ್ಯತ್ ಕಾಮಯತೆ ಅಂದ್ಕೊಂಡಿದ್ದೆಲ್ಲ ಆಗೋಗ್ಬಿಡುತ್ತೆ. ಇತಿ ಜ್ಞಾನಾವಸ್ಥಾಯ ಮುಕ್ತವು ಚ. ಎರಡು ಜ್ಞಾನಾವಸ್ಥೆ, ಒಂದು ಜ್ಞಾನಾವಸ್ಥೆ ಅಂದರೆ ಅಪರೋಕ್ಷ ಜ್ಞಾನದ ಅವಸ್ಥೆ, ಇನ್ನೊಂದು ಮುಕ್ತವು ಭೋಗ ಬಾಹುಲ್ಯ ಕಾರಣತ್ವಾ. ಅಲ್ಲಿ ಭೋಗ ಬಾಹುಲ್ಯ ಇರೋದು ಅಲ್ಲಿ. ಇವತ್ತು ವಿದ್ಯಾರ್ಥಿಗೆ ಎಷ್ಟೇ ಸ್ಕಾಲರ್ಶಿಪ್ ಕೊಟ್ಟರು ಕೂಡ ಮನೆ ಕಟ್ಸೋಕ್ಕೆ ಅದರ ಉಪಯೋಗ ಆಗೋದಿಲ್ಲ. ಸ್ಕಾಲರ್ಶಿಪ್ ಲೋನ್ ತಗೊಳ್ಳೋಕೆ ಬರೋದಿಲ್ಲ ಅವನು. ಓದಿ ಅನುಕೂಲ ಕೊಟ್ಟರೆ ಜಾಸ್ತಿ ಕೊಟ್ಟಿರೋದಿಲ್ಲ ಅದರೊಳಗೆಲ್ಲ. ಅದಕ್ಕೆ ಸಂಬಳ ಬಂದಾಗ ಏನಾಗುತ್ತೆ? ಆಗ ಭೋಗ ಶುರು. ಸಂಬಳ ವಿದ್ಯಾರ್ಥಿಗೆ ಎಷ್ಟೇ ಊಟ ಹಾಕಿದ್ರು ಹೀಗಿರ್ತಾನೆ. ಕೆಲಸ ಒಂದು ವರ್ಷಕ್ಕೆ ಊದ್ಕೊಬಿಟ್ಟಿರ್ತಾರೆ, ಒಂದು ವರ್ಷಕ್ಕೆ ಊದ್ಬಿಟ್ಟರೆ. ಯಾಕೆ? ಸಾಮಾನ್ಯ ಅಭ್ಯಾಸ ಅದು. ಕೆಲಸ ಸಿಕ್ಕ ತಕ್ಷಣ ಅವ ಭೋಗದ ಕಾನ್ಸೆಪ್ಟ್ ಬಂದುಬಿಡುತ್ತ. ಅಲ್ಲಿವರೆಗೂ ಸ್ಟಡಿ ಅಷ್ಟೇ, ಆಮೇಲೆ ಭೋಗ. ಅಪರೋಕ್ಷ ಜ್ಞಾನ ಬಂದಮೇಲೆ ಭೋಗ. ಮೊದಲೇ ಭೋಗ ಅಂದರೆ ಫೇಲ್ ಆಗ್ತಾರೆ ಅಂತ ಅರ್ಥ. ಅವನ ಅಪ್ರೋಶ್ ಏನಾಗೋ ಚಾನ್ಸೇ ಇಲ್ಲ. ಅವನು ವಿದ್ಯಾರ್ಥಿ ಭಾರಿ ಜೋರಾಗಿದ್ದರೆ ಓದ್ತಾ ಇಲ್ಲ ಅಂತ ಅರ್ಥ. ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ, ಹಾಗಿದ್ರೇ ಸರಿ ಅದು. ಅದೇ ರೀತಿ ಸಾಧನಾವಸ್ಥೆಯಲ್ಲಿ ವ್ರತ ಉಪವಾಸ ಯಾತಕ್ಕೆ ಕೆಡ್ತಾರೆ ಅಂದರೆ, ಭೋಗ ಲಿಮಿಟ್ ಮಾಡಿದ್ರಷ್ಟೇ ಓದಕ್ಕಾಗೋದು. ಭೋಗ ಜಾಸ್ತಿ ಆದರೆ ಓದಕ್ಕೆ ಬರೋದಿಲ್ಲ. ಎಷ್ಟೋ ಸರಿ ಪಾಠ ಕರ್ಕೊಂಡೋಗ್ತಾರಲ್ಲ, ಹಗಲು ಭಾರಿ ಸ್ವೀಟ್ಸು ರಾತ್ರಿ ಸ್ವೀಟ್ಸು, ಏನು ಪಾಠ ಕೇಳ್ತಾರೆ ಪಾಪ. ಮುಗಿದೋಯ್ ತಲೆಗೆ ಮಂಗಳ ದಿವಸ ಇಟ್ಕೊಂಡ್ರೆ ಸರಿ ಹೋಗ್ತದೆ. ಎರಡು ಹತ್ತು ದಿವಸಕ್ಕೆ ನಾಲ್ಕು ನಾಲ್ಕು ಐದು ಸ್ವೀಟ್ ಹಾಕಿಬಿಟ್ರೆ ಏನು ಹೆಸರೇ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಹಾಸ್ಟೆಲ್ಗಳಲ್ಲೆಲ್ಲ ಸ್ವೀಟ್ ಹೆಸರೇ ಇರೋದಿಲ್ಲ, ಗೊತ್ತಾಯ್ತಾ? ಎಂದೋ ಹಬ್ಬದ ದಿವಸ ಅದು ಹಾಕಿರೋ ಲಿಮಿಟೆಡ್, ಒಂದು ಚೂರು 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 ಹಾಕ್ತಿರ್ತಾರೆ. ಉದ್ದೇಶ ಏನು, ಇವ್ರ ಉದ್ದೇಶ ಕಮರ್ಷಿಯಲ್, ದುಡ್ಡು ಉಳಿಸ್ಬೇಕಂತ ಮಾಡ್ತಾರೆ. ಹಾಸ್ಟೆಲ್ಗಳಲ್ಲಿ ದುಡ್ಡು ಜಾಸ್ತಿ ಇಟ್ಕೊಂಡು ಉಳಿಸೋಕೆ ಮಾಡ್ತಾರೆ. ಆ್ಯಕ್ಚುಲಿ ಯಾಕೆ ಅಂದರೆ ಅವ್ರಿಗೆ ಓದಿಗೆ ತೊಂದರೆ ಆಗಬಾರದು, ಅದು ವಿಶೇಷ. ಇತಿ ದಾನಾವಸ್ಥಾಯ ಮುಕ್ತವತ್ತು ಭೋಗಬಾಹುಲ್ಯ ಕಾರಣತ್ವಾತ್ ಸಾಪಿ ಮುಕ್ತಿವತ್ ಸುದಿನ ನಹಿ ಮುಕ್ತಾವಧಿ. ಅದನ್ನೇ ಹೇಳಬೇಕಾದ್ರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಬ್ರಾಹ್ಮಣನ ದೇಹ ಈ ಸುಖ ಪಡಲಕ್ಕಲ್ಲ, ಸುಖದ ಸಾಧನೆ ಮಾಡಲಿಕ್ಕೀಗ, ಆಮೇಲೆ ಸುಖ ಪಡಬೇಕು. ಆಗ ಒಳ್ಳೆ ಜ್ಞಾನ ಬರುತ್ತೆ, ಸುಖ ಸಿಗುತ್ತೆ ಅಂತ ಹೇಳೋದಕ್ಕೆ ಅದೆಲ್ಲ ಉಪಯೋಗಿಸಿದ್ದಾರೆ. ಇಲ್ಲಿ ಭೋಗದ ಬಗ್ಗೆ ಮಾತಾಡ್ತಿರೋದ್ರಿಂದ ಆ ಸುದಿನ ಒಂದು ಅಪರೋಕ್ಷ ಜ್ಞಾನ ಆದ ಮೇಲೆ ಒಂದು, ಇವತ್ತು ರಾಯರು ಇನ್ನು ಮುಕ್ತರಾಗಿಲ್ಲ, ಎಷ್ಟು ವೈಭವ ಅವರಿಗೀಗ, ವಜ್ರಾಜರೆಲ್ಲ ಜ್ಞಾನಿಗಳಿಗೆ ಎಷ್ಟು ವೈಭವ. ವಜ್ರ ಕವಚ ಏನು, ಇದೇನು ಸತ್ಯವಾದ್ರೆ ಒಂದೇ ವಜ್ರ ಕವಚ ಹಾಕ್ತಿದ್ದಾರೆ. ಯಾಕೆ, ಈ ಅವಸ್ಥೆಯಲ್ಲಿ ಜ್ಞಾನದ ಅವಸ್ಥೆಯಲ್ಲೂ ಭೋಗ ಕಲೋಟು, ಆಮೇಲೆ ಮೋಕ್ಷದಲ್ಲಂತೂ ಸರಿಯೇ ಸರಿ. ಅದು ಅದಕ್ಕಿಂತ ಮುಂಚೆ ಭೋಗ ಬಂದರೆ ಎಂದೂ ನಮ್ಗೆ ಒಳ್ಳೆಯದಲ್ಲ ಅದು. ಅದಕ್ಕೆ ಬ್ರಾಹ್ಮಣ ನಿಷ್ಕಿಂಚನಾಗಿರ್ತಾರೆ. ನಿಷ್ಕಿಂಚನ ಅಂದರೆ ದುಡ್ಡಿದ್ರೆ ಏನಾಗುತ್ತೆ, ಮಿಸ್ಯೂಸ್ ಆಗುತ್ತೆ. ಅದಕ್ಕೇನು ಮಾಡ್ತಾನೆ, ಸಂಪಾದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸಂಪಾದನೆ ಮಾಡೋ ಶಕ್ತಿ ಇಲ್ಲ ಅಲ್ಲ, ಸಂಪಾದನೆ ಮಾಡಿದ್ರೆ ಸಾಧನೆ ನಿಂತು ಹೋಗ್ಬಿಡುತ್ತೆ. ರಾಯರಿಗಾಯ್ತಲ್ಲ, ಗಂಧ ಇದೆ ಇದ್ರೆ ಅಗ್ನಿ ಬರ್ತಿತ್ತು, ಅಂಥ ಶಕ್ತಿ ಇತ್ತು. ಆದರೂ ಅವರು ಚಿನ್ನೆ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ, ಹರಕು ಬಟ್ಟೆ ಒಡಕು ಪಾತ್ರೆ. ಯಾಕೆ ಹಾಗಿದ್ರೇ ಓದಲಿಕ್ಕೆ ಸಾಧ್ಯ, ಉಳಿದವರು ತೋರಿಸ್ಬೇಕಾಗಿತ್ತು. ಅವರು ಆ ಮೂಲಕ್ಕಾಗಿ ಭೋಗವನ್ನು ಯಾರು ಅಪೇಕ್ಷೆ ಪಡ್ತಾರೋ ಅವ್ರು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಅಥೋ ಜ್ಞಾನೋತ್ಪತ್ತಿ ಸಮನಂತರಮೇವ ನಹೀಯತೆ ಯತ್ರ ಗತ್ವಾ ಯತ್ರ ಗತ್ವಾ ಅನವರ್ಧತೆ ಇತಿ ವಚನ. ನಹಿ ಮುಕ್ತವು ಭೋಗ ಬಾಹುಲ್ಯ ಕಾರಣತ್ವಾತ್ ಸಾಪಿ ಮುಕ್ತಿವತ್ ಸುದಿನ. ಮುಕ್ತಿಯಂತೆ ಅಪರೋಕ್ಷ ಜ್ಞಾನದ ಅವಸ್ಥೆಯು ಸುದಿನನೇ. ನಹಿ ಮುಕ್ತವು ಆಧಿಕ್ಯ ಆಧಿಕ್ಯಾತ್ ಆಧಿಕ್ಯಾರ್ಜನಮಸ್ತಿ. ಮುಕ್ತಿ ಹೋದ ಮೇಲೆ ಮಾತ್ರ ಮುಂದೆ ಸಾಧನೆಗೆ ಅವಕಾಶ ಇಲ್ಲ. ಮುಕ್ತಿ ಹೋದ ಮೇಲೆ ಸಾಧನೆಗೆ ಅವಕಾಶ ಇಲ್ಲ. ಅಲ್ಲಿ ಏನೋ ಏನಿದ್ರು ಕೂಡ ಅದು ಸಿದ್ಧಿ ಅಷ್ಟೇ ಹೊರತು ಸಾಧನೆ ಬರೋದು. ಅದಕ್ಕೆ ಅಪರೋಕ್ಷ ಜ್ಞಾನ ಬಂದ ತಕ್ಷಣ ಮುಕ್ತಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಇನ್ನೂ ಈ ಸಾಧನೆ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೋತಾರೆ. ರಿಟೈರ್ ಆದ್ಮೇಲೆ ಕ್ವಾಲಿಫಿಕೇಶನ್ ಇಂಪ್ರೂವ್ ಮಾಡಿಕೊಂಡ್ರೆ ಪ್ರಮೋಷನ್ ಕೊಡ್ತಾರ? ಯಾವಾಗ ಮಾಡ್ಕೋಬೇಕು ಅದನ್ನ? ಸರ್ವಿಸ್ ಸಹಿತ ಮಾಡ್ಕೊಂಡ್ರೆ ಪ್ರಮೋಷನ್ ಕೊಡ್ತಾರೆ. ರಿಟೈರ್ ಆದ್ಮೇಲೆ ಫ್ರೀ ಆಗಿದ್ದ ರೀತಿ ಮಾಡ್ಕೊತ ಕೂತ್ಕೊಂಡ್ರೆ ಮಾಡ್ಕೊತ ಕೂತಿರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಾವಸ್ಥೆ ಅಂದ್ರೆ ಅದು ಕೆಲಸ ಸಿಕ್ಕಿಬಿಟ್ಟಿದೆ, ರಿಟೈರ್ ಆಗಿಲ್ಲ. ಆ ಟೈಮ್ನಲ್ಲಿ ಏನು ಮಾಡ್ಕೋತಾನೆ, ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಮೇಲೆ ಮಾಡಿದರೆ ಹೆಲ್ಪ್ ಆಗೋದಿಲ್ಲ. ಆ ಅರ್ಥದಲ್ಲಿ ಮೋಕ್ಷಕ್ಕೆ ಹೋದ ಮೇಲೆ ಸಿದ್ಧಿ ಅವಸ್ಥೆ ಅದು, ಸಾಧನಾವಸ್ಥೆ ಅಲ್ಲ. ಆ ವಾಕ್ಯ ನೋಡಿ, ಮುಕ್ತವು ಆಧಿಕ್ಯಾರ್ಜನಾವಸ್ಥಿ ಏನು, ಸಾಧನೆ ಇಲ್ಲ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಬಂದ್ಮೇಲೆ ಸಾಧನೆ ಮಾಡಿದ್ರೆ ಉನ್ನ ಆಗುತ್ತೆ. ಮುಕ್ತಿಯಲ್ಲಿ ಆನಂದ ಮುನ್ನ ಹಾಕಕ್ಕೆ ಅವಕಾಶ ಇಲ್ಲ. ಇಲ್ಲಿ ಆಗಿದ ರಿಸಲ್ಟ್ ಅಷ್ಟೇ ಇದೆ. ಇಲ್ಲಿ ಆಗಿದ ರಿಸಲ್ಟ್ ಅಲ್ಲಿ ಕೊಡ್ತಾರೆ ಹೊರತು ಅಲ್ಲಿ ಮಾಡಾಗಿಲ್ಲ. ಆಮೇಲೆ ಮುಗಿದೋಯ್ತು. ನಹಿ ಮುಕ್ತವು ಆಧಿಕ್ಯ ಜನಮಸ್ತಿ ನಹಿಯತೆ ಎತ್ತರ ಗತ್ವ ಎತ್ತರ ಗತ್. ಇವರು ಪೇಪರ್ ಕೊಟ್ಟಿರ್ತಾರೆ ವ್ಯಾಲ್ಯೂಯೇಷನ್ ಮಾಡಿ, ಆಮೇಲೆ ಬರೆದ್ರೆ ಮಾರ್ಕ್ಸ್ ಹಾಕೋದಿಲ್ಲ. ವ್ಯಾಲ್ಯೂ ಮಾಡಿ ಕೊಟ್ಟಿರ್ತಾರೆ, ಆಮೇಲೆ ಬರೀ ಆಗಿಲ್ಲ. ಅವರು ಮೊದಲೇ ಬರೆದು ವ್ಯಾಲ್ಯೂ ಮಾಡಿರ್ತಾರೆ ಹೊರತು ಬೇಸ್ಟ್ ಪೇಪರ್ ಆಗಿ ಬರೆದ್ಬಿಟ್ಟು ಸರ್ ಇದಕ್ಕೂ ವ್ಯಾಲ್ಯೂ ಮಾಡಿ ಅಂದರೆ ಅವಕಾಶ ಇಲ್ಲ. ಕೊಟ್ಟು ಆಗಿಬಿಟ್ಟಿದೆ ಈಗಾಗಲೇ ಕ್ಲೋಸ್. ಆದ್ದರಿಂದಲೇ ಜ್ಞಾನಿಗಳು ಬೇಗ ಮುಕ್ತಿ ಇಷ್ಟಪಡೋದಿಲ್ಲ. ಯಾಕೆಂದರೆ ಈಗೇನು ಸ್ವಲ್ಪ ಟೆಂಪ್ಟ್ ಆಗಿಬಿಟ್ರೆ ಫಾರ್ ಎವರ್ ಅನಂತ ಕಾಲದಲ್ಲಿ ಸುಖ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಅವರು ಎಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ಇನ್ನು ಸಾಧನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಹೊರತು ಬಿಡೋದಿಲ್ಲ. ಅಥೋ ಜ್ಞಾನೋತ್ಪತ್ತಿ ಸಮಾನಂತರಮೇವ ಮುಕ್ತೌನ ಪುನರಾಜ್ಜನಮಸ್ತೀತಿ ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವತ್ತು ಅದೇ ಮಾತಾಡಿತ್ತು. ಅದಕ್ಕೇನೆ ಮುಕ್ತಿಯಲ್ಲಿ ಜ್ಞಾನೋತ್ಪತ್ತಿ ಇಂಟರ್ವ್ಯೂ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ ಅಂತಂದಾಗೇನೆ ಜ್ಞಾನೋತ್ಪತ್ತಿ ಸಮಾನಂತರೇವ ಮುಕ್ತವು ನಾ ಪುನರಾಜ್ಜನಮಸ್ತಿ. ಜ್ಞಾನೋತ್ಪತ್ತಿ ಆದಮೇಲೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಇರೋ ಮುಕ್ತಿಯಲ್ಲಿ ಇಲ್ಲ. ಅದಕ್ಕೆ ಜ್ಞಾನಿಗಳೇನು ಮಾಡ್ತಾರೆ, ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವಸ್ಥಾನ ಭವಿ ಸುದಿನಮೇವ. ಸುದಿನನೇ ಅವ್ರು ಕಡೆದ್ರೆ ಬರೋದಿಲ್ಲ, ಇನ್ನೂ ಇರ್ತೀವಿ ಅಂತ ಕೂತ್ಬಿಡ್ತಾರಂತ ಹಾಗೇನೆ ಇನ್ನು ಸಾಧನೆ ಮಾಡಿಕೊಂಡೇ ಬರ್ತೀವಿ ಅಂತೇಳಿ ಅವಸರ ಪಡೆದೇ ಹೋಗ್ತಾರೋ. ಅಪರೋಕ್ಷ ಯಾರು ಬಂದ್ರೆ ಏನು ಗಟ್ಟಿ ಆಯ್ತು ಅವ್ರಿಗೀಗ, ಮೋಕ್ಷ ಗಟ್ಟಿ ಆಯ್ತೀನಿ, ಯೋಚನೆ ಇಲ್ಲ. ಸೊ ಅವಸರ ಪಟ್ಟು ಯಾಕೆ ಹೋಗ್ಬೇಕು, ಸಾಧನೆ ಮಾಡ್ಕೊಂಡು ಅಲ್ಲಿ ಆನಂದ ಆಚರಿ ಸಿಗುತ್ತೆ ಅಂತೇಳಿ ಕಾಯ್ತಾ ಇರ್ತಾರೋ. ಈ ಸುದಿನಮೇವ ಜ್ಞಾನಾತ್ ಪೂರ್ವಂತೂ ಪತರ ಸಂಶಯ ದೇವನ ಸುದಿನಂ. ಆದರೆ ಜ್ಞಾನಕ್ಕಿಂತ ಮುಂಚೆ ಹಾಗಲ್ಲ, ಭಾರಿ ಪಂಡಿತ ಅಪರೋಕ್ಷ ಜ್ಞಾನ ಆಗಿಲ್ಲ, ಮಾಡಬಾರದು ಮಾಡಿದೆ ಹೋಯ್ತು, ಮೋಟ್ಸದ ಹೆಸರೇ ಇಲ್ಲ, ಇನ್ನು ಪನಿಷ್ಮೆಂಟ್ ಅಷ್ಟೇ. ಅಲ್ಲಿ ಗಟ್ಟಿ ಇಲ್ಲ, ರಿಸ್ಕ್ ಇದೆ. ಜ್ಞಾನಪೂರ್ವಂತೂ ಪತನ ಸಂಶಯ ದೇವನ ಸುದಿನಂ, ಬಿದ್ದೋಗೋ ಚಾನ್ಸ್ ಇರೋದ್ರಿಂದ ಸುದಿನ ಅಂತ ಕರೆಯೋದಿಲ್ಲ. ಅದಕ್ಕೆ ರಿಪಾದರಾದರೂ ಒಳ್ಳೆ ಬರೀತಾರೆ, ಸುಮ್ಮನೆ ವೈಷ್ಣವ ನೆಂಬಿರಿ ಪರಬ್ರಹ್ಮ ಸುಜ್ಞಾನ ವರಿಯದ ಮನುಜನ್ನ, ಸುಮ್ಮನೆ ವೈಷ್ಣವ ನೆಂಬಿರಿ. ಅಪ್ರೋಕ್ಷ ಜ್ಞಾನ ಆಗೋದಕ್ಕಿಂತ ಮುಂಚೆ ಬಾಯಿ ವೈಷ್ಣವ ಅಂತ ಕ್ಲೇಮ್ ಮಾಡಬೇಡಿ, ಸಿದ್ಧಿ ಬಂದಿಲ್ಲ ನಿಮಗೆ ಅಂತ ಹೇಳ್ತಾರೆ. ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ಮುಂಚೆ ಡಿಗ್ರಿ ಹಾಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಇನ್ನು ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಎಚ್ಚರಿಕೆ ಕೊಡೋಕ್ಕೋಸ್ಕರ ವೈಷ್ಣವರಲ್ಲೂ ಎಚ್ಚರಿಕೆ ಕೊಡ್ತಾರೆ. ಪರಬ್ರಹ್ಮ ಸುಜ್ಞಾನ ವರಿಯದ ಮನುಜನ್ನ, ಬ್ರಹ್ಮಜ್ಞಾನ ಬರದೆ ಹೋದರೆ ವೈಷ್ಣವತ್ವ ಇನ್ನು ಏನಾಗಿಲ್ಲ, ಪೂರ್ಣ ಆಗಿಲ್ಲ ಅಂತ ಅರ್ಥ. ಅದು ಒಳ್ಳೆ ದೇವರನಾಮಗಳವೆಲ್ಲ ಕೂಡ ಅದೆಲ್ಲ ಹಿನ್ನೆಲೆ ಓದಿದಾಗ ಅದಕ್ಕೆ ಹೊಸ ಅರ್ಥ ಇರೋದು ಗೊತ್ತಾಗುತ್ತೆ. ಇಲ್ಲ ಯಾರೋ ಕವಿಗಳು ದುಃಖದಲ್ಲಿ ಬರೆದಾಗಿದ್ದ ಕವಿಗಳಿಗೆ ಅರ್ಥ ಇದ್ದಾಗಲ್ಲ. ಉಪನಿಷತ್ತಿನ ಅರ್ಥಗಳವೆಲ್ಲ ಕೂಡ ಜ್ಞಾನಾತ್ ಪೂರ್ವಂತೂ ಪತನ ಸಂಶಯಾದೇವ ನಸುದಿನಂ ಸ್ವಪಕ್ಷೇ ವೈಯರ್ಥ್ಯಂ ಪರಿಹರತಿ ಅಸ್ಮಿನ್ನಿತಿ ತದುತ್ಪೌ ತದುಪಪಾದಯತಿ. ಇದಿಷ್ಟು ವಿವರಣೆ. ಈಗ ಸ್ವಪಕ್ಷಕ್ಕೆ ಸ್ವಪಕ್ಷೇ ವೈಯರ್ಥ್ಯಂ ಪರಿಹರತಿ, ಅವ್ರ ಪಕ್ಷಕ್ಕೆ ವೈಯರ್ಥ್ಯ ಇದೆ. ವೈಯರ್ಥ್ಯ ಇದೆ ಅಂದ್ರೆ ಏನೋ, ಪದಗಳು ವೇಸ್ಟ್ ಆಗುತ್ತೆ, ನಮ್ಮಲ್ಲಿ ಪದಗಳೆಲ್ಲ ಸಾರ್ಥಕ ಆಗುತ್ತೆ. ತದ್ ಉಪಪಾದಯತಿ ಜೀವನ್ಮುಕ್ತಿ ರೀತಿ ನನು ಮುಕ್ತೌ ಭೋಗ ಬಾಹುಲ್ಯಾತ್ ಸುದಿನತ್ವಮಸ್ತು. ಜೀವನ್ಮುಕ್ತಿ ಹೇ ಕಥಂ ತದಿತ್ಯತಾ ಸಾಯಿತಿ, ಜೀವನ್ಮುಕ್ತಿಗೆ ಸುದಿನತ್ವ ಯಾತಕ್ಕೆ ಹೇಳ್ತಾರೆ ಅಂದರೆ ಅಲ್ಲಿ ಆನಂದ ಭೋಗಕ್ಕೆ ಅವಕಾಶ ಇರೋದ್ರಿಂದ. ಉಪಾಸ್ತೆ ಪರೋಕ್ಷತೋ ಜಾನಾತಿ ಚ ಅಸ್ಯ ಅಪರೋಕ್ಷ ಜ್ಞಾನಿನಃ ಕಥಂ. ಉಪಾಸ್ತೆ ಪರೋಕ್ಷತೋ ಜ್ಞಾನಾತಿ ಚ, ಮೊದಲು ಪರೋಕ್ಷ ಜ್ಞಾನ, ಅಸ್ಯ ಅಪರೋಕ್ಷ ಜ್ಞಾನಿನಃ, ಮುಂದೆ ಅಪರೋಕ್ಷ ಜ್ಞಾನ ಬಂತು. ಕಥಂ ಸಮುಕ್ತೋ ಯದ್ಯತ್ ಕಾಮಯತೆ, ಸಮುಕ್ತ ಅಂದರೆ ಸಾ ಬಿಡಿಸ್ಬೇಕಲ್ಲಿ, ಸಾ ಮುಕ್ತ, ಸಮುಕ್ತ ಅಂತ ಒಂದು ಪದ ಅಲ್ಲ, ಸಹ ಮುಕ್ತ ಯದ್ಯತ್ ಕಾಮಯತೆ ತತ್ಸರ್ವಂ ಅಸ್ಮದಾತ್ಮನಃ ಪ್ರಸಾದಾತ್ ಕರ್ಮ ಸೃಜಿತೆ ಇತ್ಯರ್ಥ. ಏನೇನು ಇಷ್ಟಪಡ್ತಾರೆ ಅದಿಷ್ಟು ಪರಮಾತ್ಮ ತಕ್ಷಣ ಕೊಟ್ಬಿಡ್ತಾರೆ. ನಾನು ಅಸತಿ ಪ್ರಾರಬ್ಧೆ ಜ್ಞಾನಾನಂತರಮೇವ ಮೋಕ್ಷ ನಿಯಮಾತ್ ಕಥಂ ಜ್ಞಾನಾವಸ್ಥಾಯಾಹ ಯೋಗ, ಯೋಗ ವಿಶೇಷ ಭೋಗ ಇರ್ಬೋದು, ಭೋಗ ಆಗಿಬಿಟ್ಟಿದೆ, ಭೋ ಮಹಾಪ್ರಾಣ ಮಾಡಬೇಕು. ಭೋಗ ವಿಶೇಷ ಹೇತುತ್ವಂ ತದಾನೀಂತನ ಭೋಗಸ್ಯ ಮುಕ್ತೌ ಅನುಷ್ಠಿತ ಸಾಧನೇನೈವ ಉಪಪತ್ತೇರಿತ್ಯತಃ ನಹಿ ಮುಕ್ತೌ ಇತ್ಯಾದಿನಾ. ನಾನು ಅಸತಿ ಪ್ರಾರಬ್ಧೆ ಜ್ಞಾನಾನಂತರಮೇವ ಮೋಕ್ಷ ನಿಯಮಾತ್ ಐಹಿಕಂ ಅಪ್ರಸ್ತುತ ಅಪ್ರಸ್ತುತ ಪ್ರತಿಬಂಧೆ ಅಂತ ಹೇಳಬೇಕಾದ್ರೆ ಬ್ರಹ್ಮಸೂತ್ರ ಹೇಳ್ತಾರೆ. ಅಪರೋಕ್ಷ ಜ್ಞಾನ ಆದ ಜನ್ಮದಲ್ಲೇ ಮೋಕ್ಷ ಆಗಬೇಕು ಅಂತ ನಿಯಮ ಇಲ್ಲ. ಅಪರೋಕ್ಷ ಜ್ಞಾನ ಆಯಿತು, ಪ್ರಾರಬ್ಧ ಕರ್ಮ ಉಳ್ಕೊಂಡಿದೆ, ಆಗ ಇನ್ನೂ ಅನೇಕ ಜನ್ಮ ಹುಟ್ಟಿ ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಆದರೆ ಅಸತಿ ಪ್ರತಿಬಂಧೆ ಅವನಿಗೆ ಪ್ರಾರಬ್ಧ ಕರ್ಮ ಮುಗಿದೋಗ್ಬಿಟ್ಟಿದೆ, ಇಲ್ಲೇ ಇಲ್ಲ. ಅಥ ಆವಾಗ ಏನಾಗುತ್ತೆ ಅಂದರೆ ಯಾವ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತೋ ಅದೇ ಜನ್ಮದಲ್ಲೇ ಮೋಕ್ಷನೂ ಆಯಿತು, ಅದೇ ಲಾಸ್ಟ್ ಜನ್ಮ ಅಂತ ಕೇಸ್ ಇದೆ ಅಂತ ಹೇಳ್ತಾರೆ. ಅದನ್ನು ರೆಫರ್ ಮಾಡ್ತಾರೆ ಈಗ. ಯಾರಿಗೆ ದೊಡ್ಡದವ್ರಿಗೆ ಗೊತ್ತಾಗುತ್ತೆ, ಗುರುಗಳು ಹೇಳ್ತಾರೆ, ದೊಡ್ಡವ್ರಿಗೆ ಆದರೆ ಗೊತ್ತಾಗುತ್ತೆ, ಉಳಿದವ್ರಿಗೆ ತಿಳಿಸ್ಕೊಡ್ತಾರೆ, ಮತ್ತೆ ದೇವರು ನೋಡ್ಕೊತಾರೆ, ಮ್ಯಾನೇಜ್ ಮಾಡ್ತಾರೆ. ಅದೆಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೇನೆ, ಹಾಂ ಅವ್ರ ಕೈ ಇಲ್ಲ, ಕರ್ಮದ ಅಧೀನ. ಅಪರೋಕ್ಷ ಜ್ಞಾನದ ಆದ ಜನ್ಮದಲ್ಲೇನೆ ಅವನಿಗೆ ಪ್ರಾರಬ್ಧ ಕರ್ಮ ಸ್ವಲ್ಪ ಇದ್ದು ಕಳೆದು ಹೋಗ್ಬಿಟ್ರೆ ಅವನು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ, ಅದೇ ಜನ್ಮದಲ್ಲೇ ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲ, ಪ್ರಾರಬ್ಧ ಕರೆದ್ರೆ ಮಾಡೋಕ್ಕಾಗೋದಿಲ್ಲ, ಪ್ರಾರಬ್ಧ ಕರ್ಮ ಹಾಗೆ ಮಾಡಿಸುತ್ತ ಅವನ್ನ. ಪ್ರಾರಬ್ಧ ಇಲ್ಲ ಹೋದರೆ ಸಾಧನೆ ಮುಗಿದೋಗ್ಬಿಡುತ್ತೆ. ಸಾಧನೆ ಮುಗಿಯೋದಂದ್ರೆ ಏನು, ಅಂತ್ಯಕಾಲಕ್ಕೆ ಹರಿನಾಮ ಸ್ಮರಣೆ ಬಂದುಬಿಟ್ರೆ ಅಪರೋಕ್ಷ ಜ್ಞಾನ ಆಯಿತು, ಅಂತ್ಯಕಾಲಕ್ಕೆ ಹರಿಸ್ಮರಣೆ ಬರಲಿಲ್ಲ, ಇನ್ನು ಪ್ರಾರಬ್ಧ ಇದೆ ಅಂತ ಅರ್ಥ. ಜಡಭರತಕ್ಕಾಯ್ತಲ್ಲ ಹಾಗೆ, ಅಂತ್ಯಕಾಲಕ್ಕೆ ಹರಿಸ್ಮರಣೆ ಬರದೇ ಇರೋದೇ ಗುರುತು. ಅದಕ್ಕೆ ಬರಲಿಲ್ಲ ಅಂದರೆ ಅರ್ಥ ಭೀಷ್ಮಾದಿಗಳು ಎಲ್ಲರೂ ಅದೇ ಕೇಸೆ. ಭೀಷ್ಮರ ಕೇಸ್ಗೂ ಜಡಭರತರ ಕೇಸ್ ಏನು ವ್ಯತ್ಯಾಸ ಅಂದರೆ, ಜಡಭರತ ಭೂಮಿಯಲ್ಲಿ ಹುಟ್ಟ ಪ್ರಸಂಗ ಇತ್ತು, ಭೀಷ್ಮರಿಗೆ ಅದಿಲ್ಲ, ಮೂರು ರೂಪಕ್ಕೆ ಸೇರಿ ಅಲ್ಲಿಂದ ಹೋಗೋದಿತ್ತು ಅಷ್ಟೇ ಹೊರತು ಈ ರೀತಿಯಲ್ಲ. ಆ ಅರ್ಥ ಇಬ್ಬರದ್ದು ಕೂಡ ಅಕ್ಷರಕ್ಕಾಗಲಿಲ್ಲ. ಆದರೆ ಅದೇ ರೀತಿಯಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಅದು ನಮ್ಮ ಗುರುತು ಅದೇನೆ, ಅದೇ ಜನ್ಮದಲ್ಲಿ ಹರಿಸ್ಮರಣೆ ಬಂತು ಅಂದರೆ ಅಂತ್ಯಕಾಲಕ್ಕೆ ಅದೇ ಕೊನೆ ಜನ್ಮ ಅಂತ ಅರ್ಥ. ಬರದೇ ಹೋದರೆ ಮತ್ತೆ ಹುಟ್ಟುತ್ತಾನೆ ಅಂತ ಅರ್ಥ. ಅದೇ ಹೇಳ್ತಾರೆ ಈಗ, ಆ ಪ್ರಶ್ನೆನೇ ಹಾಕ್ಕೊಂಡಿದ್ದೀಗ. ಹಾಗಿದ್ರೆ ಮುಕ್ತಾನುಷ್ಠಿತ ಸಾಧನ ಮೋಕ್ಷನೀಯ, ಜ್ಞಾನಾನಂತರಮೇವ ಮೋಕ್ಷನೀಯ ಮಾತ್ ಅಸತಿ ಪ್ರಾರಬ್ಧೆ ಕಥಂ ಜ್ಞಾನಾವಸ್ಥಾಯಾ ಯೋಗ ವಿಶೇಷ ಹೇತುತ್ವಂ ಭೋಗ ವಿಶೇಷ ಹೇತುತ್ವಂ ಅಂತ ಕೇಸ್ ಏನ್ ಮಾಡ್ತೀರಿ ಅಂತ ಕೇಳಿದರು. ತದಾ ನಿಂತನ ಭೋಗಸ್ಯ ಮುಕ್ತೋ ಅನುಷ್ಠಿತ ಸಾಧನೇನೈವ ಉಪಪತ್ತೇರಿತ್ಯತಃ. ಮುಕ್ತಿಯಲ್ಲಿ ಸಿಗೋ ಭೋಗ ಅಷ್ಟು ಸಾಧನೆಗೆ ಬಂದ್ಬಿಡುತ್ತಲ್ಲ, ವಿಶೇಷ ಏನು ಸಿಗೋದಿಲ್ಲ ಅಂತ ಕೇಳಿದರೆ, ನಹಿ ಮುಕ್ತೋ ಇತ್ಯಾದಿ ನಾ ಉತ್ತರ, ನೀ ಮುಕ್ತೋ ಆಧಿಕ್ಯಾರ್ಜನಮಸ್ತಿ, ಮುಕ್ತಿಯಲ್ಲಿ ಆಧಿಕ್ಯ ಬರೋ ಚಾನ್ಸ್ ಇಲ್ಲ. ಅದರಿಂದಾಗೇನೆ ನ ಪುನರಾಜ್ಯನಮಸ್ತಿ ಇತಿ, ಪುನರಾಜ್ಯನಂ ನಾಸ್ತಿ ಇತಿ ಹೇತೋ ಮುಕ್ತೌ ಭೋಗ ವಿಶೇಷಾರ್ಥಂ ಸಾಧನಾನಿ ಅನುಷ್ಠಾನ ಅನುಷ್ಠಾನಾಯ ಸಾಧನಾ ಅನ್ಯ ಅಲ್ಲ ಸಾಧನಾನೇ ಅನುಷ್ಠಾನಾಯ ಈಶ್ವರೇ ತಪ್ಪು 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 ಪ್ರಿಂಟ್ ಆಗಿಬಿಟ್ಟಿದೆ. ಸಾಧನಾನಿ ಅನುಷ್ಠಾನ ಅನುಷ್ಠಾನಾಯ ಈಶ್ವರೇಣ ವಿಶೇಷ ವಿಶೇಷಿತ ಪ್ರಾರಬ್ಧ ಕರ್ಮ ಭೋಗ ವಿಶೇಷಣ ಆಧಿಕ ಅರ್ಜನಾರ್ಥಂ ಬ್ರಹ್ಮಣಾಂ ಶತಕಾಲಾತ್ತು ಪೂರ್ವಾರಬ್ಧ ಸಂಶಯ ಬ್ರಹ್ಮಣಸ್ದೇವತಾವತ್ವಂ ಪಂಚಾಶತ್ ಬ್ರಹ್ಮಣಸ್ತಥಾ ರುದ್ರಸ್ಯ ವಿಂಶದೇವ ಸ್ಯಾತ್ ಇಂದ್ರಸ್ಯಾನೇ ಅರ್ಕಾದಿಕೇ ದಶ ಇತ್ಯಾದ್ಯುಕ್ತ ದಿಶಾ ಅವರ ಕ್ರಮೇಣ ಕಿಂಚಿತ್ ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವಸ್ಥಾನವಿತಿ ಸುದಿನಮೇವ ಅಂತೆ ಏಕಗುಣೋಪಾಸಕಾನಾಂ ಜ್ಞಾನದೇಹ ದಾನದೇಹ ಅಪಗಮನಾನಂತರಮೇವ ಮುಚ್ಯಮಾನಾನಾಮಪಿ ತದ್ದೇಹ ಏವ ಜ್ಞಾನೋದಯಾನಂತರಂ ಕಿಂಚಿತ್ ಕಾಲ ಅವಸ್ಥಾನಮಪಿ ಸುದಿನಮೇವ ಇತಿ ಭಾವಃ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ದೊಡ್ಡ ದೊಡ್ಡ ದೇವತೆ ಬ್ರಹ್ಮದೇವರಿದ್ದಾನೆ, ಈಗ ಅವ್ರಿಗೇನು 100 ವರ್ಷದ ಇಡೀ ಪರಕಾಲ ಪ್ರಾರಬ್ಧ ಇದೆ. ಅದು ಮೋಸ ಭಾರಿ ಆನಂದ ಬರುತ್ತೆ ಅವ್ರಿಗೆ. ಅದಕ್ಕೆ ಶತಾನಂದ ಆನಂದ ತೀರ್ಥ ಪರಾನಂದ ವರದ ಅಂತ ಹೇಳ್ತಾರೆ. ಇನ್ನು ಇಂದ್ರಾದಿ ರುದ್ರಾದಿ ದೇವತೆಗಳಿಗೆ ಪ್ರಾರಬ್ಧ ಇರುತ್ತೆ, ಎಷ್ಟೋ ಕಲ್ಪ ಇರುತ್ತೆ. ಇನ್ನೂ ವಿಶೇಷ ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಶೇಷ ದೇವರಾಗ್ತಾರೆ, ಮುಂದೆ ಹೋಗ್ಬಿಡ್ತಾರೆ. ಇನ್ನು ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳಿದ್ದಾರೆ. ಎಂಥ ಕೇಸ್ ಕೇಳಿದ್ರು ಇವರಿಗೆ, ಅದೇ ಜನ್ಮದಲ್ಲಿ ಮೋಕ್ಷ ಆದರೆ ಏನು ಮಾಡ್ತೀರಿ ಅಂತ ಕೇಳಿದರು. ಅದೇ ಜನ್ಮದಲ್ಲಿ ಮೋಕ್ಷ ಆದರೆ ಏನು ಮಾಡ್ತೀರಿ ಅಂದರೆ, ಅಲ್ಲೂ ಅಂಥ ಕೇಸ್ ಬಹಳ ಕಡಿಮೆ, ಸ್ವಲ್ಪ ಪ್ರಾರಬ್ಧ ಇದ್ದೇ ಇರುತ್ತೆ. ಇದ್ದರೂ ಕೂಡ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂದರೆ, ಇತ್ಯುಕ್ತೇಶ ಅವರ ಕ್ರಮೇಣ ಕಿಂಚಿತ್ ಕಿಂಚಿತ್ ಕಾಲಂ ಜ್ಞಾನಿತ್ವೇನ ಅವಸ್ಥಾನವಿದೆ. ಅಪರೋಕ್ಷ ಜ್ಞಾನ 50 ವರ್ಷಕ್ಕಾಯಿತು ಅಂತ ತಿಳ್ಕೊಂಬೋಣ. 80 ವರ್ಷ ಬದುಕಿದ್ದ, 30 ವರ್ಷ ಸಿಕ್ತಲ್ಲ, ಅಲ್ಲಿ ಸಾಧನೆ ಮಾಡೋಕ್ಕೆ ಬಂತಲ್ಲ, ಅದು ಆನಂದವನ್ನು ಹಾಕಿ ಕಾರಣ ಆಗುತ್ತೆ. ಮತ್ತು ಒತ್ತಿನ ಮೇಲೆ ಯಾರಿಗೆ ಕೇಸ್ ಹೇಳಬೇಕು ನೀವು? ವರ್ಷ್ಟ್ ಕೇಸ್ ಯಾವ್ದು ಹೇಳಬೇಕು ನೀವೀಗ? ಅಪರೋಕ್ಷ ಆಯಿತು, ಪ್ರಾರಬ್ಧ ಕರ್ಮ 0, ಅದು ಆಗಲೇ ಮೋಕ್ಷ ಆಗುತ್ತೆ ಅಂತ ಕೇಳಿ, ಅಂಥ ಪ್ರಸಂಗ ಇರೋದೇ ಇಲ್ಲ. ಸ್ವಲ್ಪ ಪ್ರಾರಬ್ಧ ಏನಾಗಿರುತ್ತೆ ಅಲ್ಲಿಗೆ ಇರುತ್ತೆ ಹೇಳಿಲ್ಲ. ಈಗ ಅದು ಫಾಸ್ಟ್ ಆಗಿರುತ್ತೆ, ಅದು ಫ್ಯಾನ್ 1ಕ್ಕಿರಲಿ 5ಕ್ಕಿರಲಿ, ಅದು ಫ್ಯಾನ್ ಆಫ್ ಮಾಡಿದ ತಕ್ಷಣ ಏನಾಗುತ್ತದೋ, ಕಷ್ಟ ನಿಲ್ಲೋದಿಲ್ಲ. ಏನಾಗುತ್ತದೋ, ಸ್ವಲ್ಪ ತಿರುಗುತ್ತೆ. 5ರಲ್ಲಿದ್ದರೆ ಜಾಸ್ತಿ ತಿರುಗುತ್ತೆ, ಅಲ್ಲಿ ಸ್ವಲ್ಪ ತಿರುಗುತ್ತೆ, ತಿಳಿತಾ? ಅದು ಸ್ವಲ್ಪ ಪ್ರಾರಬ್ಧ ಇದೆ ಅಂತ ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಯೋಚನೆ, ಭಾರಿ ಕಾದಿರುತ್ತೆ, ಕೆಳಗಿಳಿಸಿದ ತಕ್ಷಣ ಆರೋದಿಲ್ಲ. ಎಷ್ಟೊತ್ತು ಬೇಕು? ಸ್ವಲ್ಪ ಹೊತ್ತು ಬೇಕದು. 5 ನಿಮಿಷ ಹೋಮ ಮಾಡಿರ್ತಾರೆ, 2-3 ಸಾರು ಬಿಸಿ ಇರುತ್ತೆ. ದೊಡ್ಡ ತುಂಬ ದೊಡ್ಡ ಹೋಮ ಮಾಡಿರ್ತಾರೆ, ಭೌತಶಾಸ್ತ್ರ ಹೋಮ ಮಾಡಿದಾಗ 2-3 ಸಾವಿರ ಕಾವು ಹೋಗಿರೋದಿಲ್ಲ. ಕೆಲವರು ಆಗಲೇ ಕಾವಿರೋದಿಲ್ಲ, ಅದು ಬೇರೆ. ಅದು ಕಾವ ಇಲ್ಲದೆ ಮಾಡಿದ್ರೆ ವೇಸ್ಟ್. ಅದು ಆಗ ಯಾವಾಗ ಇದು ಅದೇನು ಪ್ರಾರ್ಥ ಜಾಸ್ತಿ ಇದೆ ಅಂತ ಅರ್ಥ. ಅಲ್ಲಿ ಊಟ ಕುಡಿಸ್ಬಿಟ್ರೆ ಒದ್ದಾಡ್ಬಿಡ್ತಾರೆ, ಎಲೆ ಹಾಕ್ಬಿಟ್ರೆ ಎರಡು ಹೋಮ ಕುಂಡತೆ ಎಲೆ ಹಾಕ್ಬಿಡ್ತಾರಲ್ಲ, ಕುಳ್ಳಕ್ಕಾಗೋದಿಲ್ಲ, ಅಷ್ಟು ಕಾವಿರುತ್ತೆ. ಅದು ಅದು ಪ್ರಾರಬ್ಧ ಇದ್ದಾಗ ಆಗ ಬೆಂಕಿ ಇಲ್ಲ. ಯಾವ ಬೆಂಕಿ ಅದು? ಆಗಿದ್ದ ಬೆಂಕಿ ಆಫ್ಟರ್ ಎಫೆಕ್ಟ್. ಅದು ಆಫ್ಟರ್ ಎಫೆಕ್ಟ್ ಅಂದರೆ ಪ್ರಾರಬ್ಧ. ಆಫ್ಟರ್ ಎಫೆಕ್ಟ್ 0 ಆಗಿರೋ ಕೇಸ್ ಇಲ್ಲೇ ಇಲ್ಲ. ಅದರಿಂದಾಗೇನೆ ಸ್ವಲ್ಪ ಇರುತ್ತೆ. ಅಷ್ಟು ಎಷ್ಟಿರುತ್ತೆ? ಅದೇ ಜನ್ಮದಲ್ಲಿ ಸ್ವಲ್ಪ ದಿವಸ ಅಪರೋಕ್ಷ ಜ್ಞಾನ ಬಂದಮೇಲೆ ಬದುಕಷ್ಟಿರುತ್ತೆ. ಅಷ್ಟರ ಸಾಧನೆ ಮಾಡ್ತಾನಲ್ಲ, ಅದು ಅವನ ಅರ್ಜನೆ. ಆ ಅರ್ಥದಲ್ಲಿ ಸುದಿನೇ 2 ಸುದಿನ ಒಟ್ಟಿಗೆ ಬಂದಾಗಾಯ್ತು ಅವನಿಗೆ. 1 ಸುದಿನ ಅಪರೋಕ್ಷ ಜ್ಞಾನ ಬಂದಿದ್ದು, 1 ಸುದಿನ ಮೋಕ್ಷ ಆಗಿತ್ತು. ಆದರೆ ಜನರು ಇಷ್ಟಪಡೋದಿಲ್ಲ, ಕಾಯ್ತಿರ್ತಾರೆ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಆಗಲಿ ಅಂತಾನೆ ಕಾಯ್ತಾ. ಬ್ರಹ್ಮಣಸ್ತೇವ ತಾವತ್ವಂ ಪಂಚಾಶತ್ ಬ್ರಹ್ಮಣಸ್ತಥಾ. ಅದಿಷ್ಟು ವಿವರಣೆ ನಾಳೆ ನೋಡೋಣ, ಇನ್ನು ತುಂಬ ಇದೆ. ಹೌದು, ಅಷ್ಟಕ್ಕೆ ಎಲ್ಲರೂ ಪ್ರಾರಂಭ ಮುದೋಗ್ಬಿಟ್ಟಿರುತ್ತೆ, ಯಾರ್ದು ಬಾಕಿ ಇರೋದಿಲ್ಲ. ಬ್ರಹ್ಮದೇವರದೇ ಅತಿ ಹೆಚ್ಚಿರೋದು. ಹಾ, ಅಲ್ಲಿ ಬ್ರಹ್ಮಲೋಕದಲ್ಲಿ ಕೂತ್ಬಿಟ್ಟಿರ್ತಾರೆ. ಬ್ರಹ್ಮಲೋಕನ ವಿಷ್ಣು ಲೋಕದಲ್ಲಿ ಒಂದು ಕಡೆಗೆ ಅವ್ರನ್ನ ಅನ್ಕೊಂಡು ಹಾಕಿರ್ತಾರೆ. ಅದು ಸಾಧನೆ ಮಾಡೋಗಿಲ್ಲ ಅಲ್ಲಿ. ಅಲ್ಲೇನು ಸಾಧನೆ ಸಾಧನೆ ಮಾಡೋಕೆ ಮತ್ತೆ ಎಲ್ಲಿ ಬರಬೇಕು? ಅವರು ಭೂಲಕ್ಕೆ ಬರಲೇಬೇಕು, ಅವ್ರು ಸಾಧನೆ ಮಾಡ್ಬೇಕು. ಅಲ್ಲೆಲ್ಲ ಸಾಧನೆ ಮಾಡಿದ್ರೆ ಕೌಂಟ್ ಆಗೋದಿಲ್ಲ. ಮನೆಯೊಳಗೆ ಕೂತ್ಕೊಂಡು ಬರೆದ್ರೆ ವ್ಯಾಲ್ಯೂ ಮಾಡೋದಿಲ್ಲ. ಎಕ್ಸಾಮ್ ಆದರೆ ಕೂತ್ಕೊಂಡೇ ಬರಿಬೇಕು, ಬರ್ತಕ್ಕಂಡಕ್ಕೆ ಬರಬೇಕು, ಇಲ್ಲದ್ರೆ ಇಲ್ಲ. ಹಾ, ಎಲ್ಲ